And as the Acharya prefaced the lofty texts in Kannada, ennobled this language, made it equal to Sanskrit. The language was ennobled by the touch of these great Haribhaktas, Haridasas. And today, their foresight, you must admire, because in the next generation, if our society and whatever may be left of it is to survive, it is through these great utterances of the Haridasas, and perhaps the greatest contribution to revival of faith, of spiritualism, of godliness, piety, and the extollation of the supremacy of the Lord is through this great document that we have seen released today at the hands of the Swamiji. It's my great privilege to be with you today and to see all of you. All of you have studied under the Master, you have studied Harikathamrita Sara. Those who have read, chanted Vishnu Sahasranam, those who have read this great text and heard it explained to you, looking at you itself is a deliverance from sin. I have the great privilege of looking at all of you who have ennobled your lives by dedication to this great thing. And I feel greatly privileged to be here to offer my prostrations to Swamiji and to the Acharya and to the great scholar who has come from Srirangam, Hari Acharya, whom we have had the privilege of honoring. Thank you so much for your courtesy and patience. Thank you.
ನಮ್ಮ ಪ್ರಾಗ್ಮ್ಯಾಟಿಕ್ ವ್ಯಾಲ್ಯೂ ಇಲ್ಲದೆ ಹೋದರೆ ಯಾವ ಸಿದ್ಧಾಂತಕ್ಕೂ ಬೆಲೆ ಇರೋದಿಲ್ಲ ಅನ್ನೋ ಮಾತನ್ನು ಸೂಕ್ಷ್ಮವಾಗಿ ನ್ಯಾಯಮೂರ್ತಿಗಳು ತಿಳಿಸ್ಕೊಟ್ಟಿದ್ದಾರೆ. ಬಹಳ ಮುಖ್ಯವಾದದ್ದು ಅಂದರೆ ಇವತ್ತು ರಿಲೆವೆಂಟ್ ಆಗದೆ ಹೋದರೆ ಬಂಗಾರನೂ ಉಪಯೋಗ, ಸಾಯೋ ಮನುಷ್ಯನ ಬಾಯಲ್ಲಿ ಬಂಗಾರ ಇಟ್ಟರೆ ಇನ್ನು ಬೇಸಾಯ್ತಾನೆ ಅಷ್ಟೇ, ಹೊರತು ಪ್ರಯೋಜನ ಇಲ್ಲ. ಅವ್ರಿಗೆ ಬೇಕಾದ ನೀರಷ್ಟೇ ಆ ಸಮಯದಲ್ಲಿ. ಅದು ಅರ್ಥ ಮಾಡಿಕೊಂಡ್ರೆ ನಮ್ಮ ಶಾಸ್ತ್ರದಲ್ಲಿ ಸತ್ಯ, ಧರ್ಮ, ಭಗವಂತನ ಸರ್ವೋತ್ತಮತ್ವ ಮೊದಲಾದವುಗಳ ನಿರೂಪಣೆ ಇಲ್ಲದೆ ಹೋದಾಗ ಎಷ್ಟು ದೊಡ್ಡ ಸಾಹಿತ್ಯನ ಉಪಯೋಗಕ್ಕೆ ಬರೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಸಾರ್ಥಕ. ಇದು ಇವತ್ತಿನ ಅವಶ್ಯಕತೆ ಅನ್ನೋದು ಬಹಳ ಮುಖ್ಯವಾದ ಅಂಶ. ಅದನ್ನು ಬಹಳ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನನ್ನ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ, ಈ ಮಧ್ಯೆ ಈ ಸಮಾರಂಭ ಕಳೆಗಟ್ಟಬೇಕಾದ್ರೆ ವಿದ್ವಾಂಸರು ಬೇಕದಕ್ಕೆ. ಇವತ್ತು ವಿದ್ಯಾಪೀಠದ ವಿದ್ವಾಂಸರಾದಂತಹ ಶ್ರೀಯುತ ಹರಿದಾಸ ಭಟ್ಟರು, ಆನಂದತೀರ್ಥ ನಾಗಸಂಪಿಗೆಯವರು, ಕೇಶವಾಚಾರ್ಯ ಬಾಯರಿಯವರು ಅವರೆಲ್ಲ ಬಂದಿದ್ದಾರೆ. ನಮ್ಮ ಡಿ ಎಸ್ ಕೃಷ್ಣಾಚಾರ್ಯ ಬಂದಿದ್ದಾರೆ. ಅವರು ಪ್ರಿಂಟಿಂಗಿಗೆ ಬಹುಶಃ ಅವ್ರ ಹೆಸರು ಮಾಡಿದಷ್ಟು ಅವ್ರನ್ನ ಬಹುಶಃ ಯಾರು ಹೆಸರು ಮಾಡಿಲ್ಲ. ನಮ್ಮ ಮಾಧುರ್ ಭಾರಿ ಹೆಮ್ಮೆ ಪಡತಕ್ಕಂಥ ಒಬ್ಬ ಪ್ರಭಾಮುದ್ರಾಲಯದ ಶ್ರೇಷ್ಠ ಒಬ್ಬ ಮುದ್ರಕರು ಅಂದರೆ ಡಿ ಎಸ್ ಕೃಷ್ಣಾಚಾರ್ಯ. ಅವ್ರು ಹುಡುಕೊಂಡು ಎಲ್ಲರೂ ಬಂದು ಅವರಲ್ಲೇ ಬಡಿಸ್ಬೇಕು. ಅದು ನಮಗೆ ಭಾಳ ಹೆಮ್ಮೆ ಆಗ್ತದೆ. ಒಬ್ಬ ಶುದ್ಧ ವೈದಿಕರು ಇವ್ರದ್ದು ಎಂಥ ಅತ್ಯಾಧುನಿಕವಾದ ಇದರೊಳಗೆ ಅವರು ಇದು ಮಾಡಿದರು ಅಂತ ಹೇಳಿದರೆ ಹೆಮ್ಮೆ ಪಡಬೇಕು. ಅವರೆಲ್ಲ ಬಂದಿದ್ದಾರೆ. ಈಗ ಪರಮಭೂಜ್ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಅವರೆಲ್ಲರೂ ಸಹ ಹರಿಕಥಾಂಸಾರದ ಪ್ರತಿಗಳನ್ನು ಇಸ್ಕೋಬೇಕು ಅಂತ ಕೇಳ್ತಾ ಇದ್ದೆ. ಈಗ ಸರ್ ಹರಿದಾಸ ಭಟ್ರು ಪುಸ್ತಕ ಅವರು ವಿದ್ಯಾಪೀಠದ ಪ್ರಾಂಶುಪಾಲರಾಗಿ ಈಗ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಶ್ರೀಯುತ ಕೇಶವಾಚಾರ್ಯ ಬಾಯರಿಯವರು ಅವರು ಶ್ರೇಷ್ಠ ವಿದ್ವಾಂಸರು. ಕೇಶಾಚಾರ್ಯ ಬಾಯರು ನಿವೃತ್ತರಾದರೂ ಸಹ ಇಲ್ಲೇ ಈಗ ಕಾರ್ಯವನ್ನು ಮುಂದುವರಿಸ್ತಾ ಪಾಠ ಪ್ರವಚನಗಳನ್ನು ಮಾಡಲಿಕ್ಕೆ ಪರಮಪೂಜ್ಯ ಶ್ರೀಪಾದರು, ಪೇಜಾವರ ಶ್ರೀಪಾದರು ಅವರಿಗೆ ಅವಕಾಶ ಕಲ್ಪಿಸಿದ್ದಾರೆ. ಈಗ ಆನಂದತೀರ್ಥ ನಾಗಸಂಪಿಗೆಯವರು ಇಲ್ಲಿ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ನಿರ್ದೇಶಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂತರ್ ಡಿ ಎಸ್ ಕೃಷ್ಣಾಚಾರ್ಯರು ಮತ್ತು ಬಾಗಲಕೋಟೆಯದೊಬ್ಬರು ಮಧ್ವಾಜ್ ಒಬ್ಬರು ಸೋಡಿಭಾವಿ ಮನೆ ಒಬ್ಬರು ವಿದ್ವಾಂಸರು ಬಂದಿದ್ದಾರೆ ಅವರು ಸಹ ಇಲ್ಲಿಗೆ. ಏನಿಲ್ಲ, ನಿಜವಾಗ್ಲೂ ಅದು ಹೆಮ್ಮೆ ಪಡ್ತಕ್ಕಂಥ ಮಾತು. ಈಗ ಅಸಗೋಡ ಜಯಸಿಂಹ ಅವರು, ಅಸಗೋಡ ಜಯಸಿಂಹ ಅವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಬಹಳ ವಿಶೇಷ ರೀತಿಯಲ್ಲಿ ನೆರವಾಗ್ತಾರೆ. ಅವರು ಸಹ ಬಂದು ಶ್ರೀಗಳ ಮಂತ್ರಾಷ್ಟ್ರ ತಿಳಿಸ್ಕೋಬೇಕು, ಪುಸ್ತಕ ಇಸ್ಕೋಬೇಕು. ಹಾಂ, ಎಲ್ಲಿ ಬಂದಿದ್ದಾರೆ? ಹಾಂ, ಜಯಪ್ರಕಾಶ್ ರಾಯರು ಬಹಳ ಉನ್ನತವಾಗಿ ಪಿ ಆರ್ ಓ ಪೋಸ್ಟಲ್ಲಿ ಇರತಕ್ಕಂಥವರು. ನಮಗೆ ನಮ್ಮ ಸಂಸ್ಥೆಗೆ ಅವರಿಂದ ನಮಗೆ ಬಹಳ ಪ್ರಯೋಜನ ಆಗಿದೆ. ನಾಡಗೀತೆ ವಿವಾದ, ಆಚಾರ್ಯರ ಬಗ್ಗೆ ವಿಚಿತ್ರ ವಿವಾದ ಹುಟ್ಟಿಕೊಂಡಾಗ ಪತ್ರಿಕಾ ಸಂಪರ್ಕಕ್ಕೆ ಬಹಳಷ್ಟು ನೆರವಾದವರು ಜಯಪ್ರಕಾಶ್ ರಾಯರು. ಅದೇ ರೀತಿಯಲ್ಲಿ ಮೊನ್ನೆ ವಿವಾದಿತ ಗೋಪುರದ ಬಗ್ಗೆ ಗಲಾಟೆ ನಡೆದಾಗಲೂ ಬಹಳಷ್ಟು ನಮಗೆ ಈ ಪತ್ರಿಕಾ ಮಾಧ್ಯಮಗಳ ಸಂಪರ್ಕಕ್ಕೆ ಒಳ್ಳೆ ದೊಡ್ಡ ಕೊಂಡಿಯಾಗಿದ್ದಾರೆ. ಬಹಳ ಸಮರ್ಥರವರು, ಬಹಳ ಸಮರ್ಥರು, ಬಹಳ ಸೌಜನ್ಯಶೀಲರು. ಹಾಂ, ಹುಡುಗಿ ಈಗ ಹರಿದಾಸರ ಮೂರು ವಿದ್ವಾಂಸ ಇಬ್ಬರು ವಿದ್ಯಾರ್ಥಿಗಳಿಗೆ, ಇನ್ನೊಬ್ಬ ವಿದ್ಯಾರ್ಥಿನಿಗೆ ಪರಮಪೂಜ್ಯ ಶ್ರೀಪಾದರ ಅಮೃತ ಹಸ್ತದಿಂದ ಈಗ ಪ್ರಶಸ್ತಿ ಪ್ರದಾನ. ಮೊದಲಿಗೆ ಕೆ ಮಂಜುನಾಥ ಭಟ್ಟ ಮಹಾಭಾರತ ಪ್ರಣಯವನ್ನು ಕಳೆದ ಬಾರಿ ಸಾವಿರ ಶ್ಲೋಕ ಒಪ್ಪಿಸಿದ್ದ, ಈ ಸಲ ಇನ್ನೊಂದು ಸಾವಿರ ಶ್ಲೋಕ ಒಪ್ಪಿಸಿದ್ದಾನೆ. ಇನ್ನೊಬ್ಬ ವಿದ್ಯಾರ್ಥಿ ಭೀಮಸೇನ ಗೊತ್ತಲ್ಲ, ಇದರು ಸಹ ಕಳೆದ ಸರ್ತಿ ಸಾವಿರ, ಈ ಸರ್ತಿ ಸಾವಿರ ಪದ್ಯಗಳನ್ನು ಒಪ್ಪಿಸಿದ್ದಾರೆ. ಇನ್ನು ಮೂರು ವರ್ಷದಲ್ಲಿ ನೀವು ಈಗ ಹರಿಕಥಾಂಸಾರ ಒಪ್ಪಿಸಿದಂತಹ ಚಿಕ್ಕ ಹುಡುಗಿ ಕೃತಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚಿಕ್ಕವಳು ಅಂತ ಹೇಳಿ. ಏನು ಬರದೆ ಬಂತದ್ದು ಆಶ್ಚರ್ಯ. ಈಗ ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರ ಅಂಗ್ರಹೋಚರಕ್ಕಿಂತ ಮುಂಚಿತವಾಗಿ ವಿದ್ವಾಂಸರಾದ ಪೂಜ್ಯ ಹರಿಯಾಚಾರ್ಯರು, ಶ್ರೀರಂಗದ ವಿದ್ವಾಂಸರು ನಾಲ್ಕು ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊತಾ
ದ್ವಾರಾವತೀಂ ಸಕಲಭಾಗ್ಯವತೀಮಪೇಕ್ಷ ಗೋಪಾಲಬಾಲಲಲನಾಗರ ಪೂಜನಂಚ ವಾರ್ಧ್ಯಂ ವಧೂಗೃಹಮತೀತ್ಯ ಮಧ್ವನಾಥ ಯತ್ರಾಸ್ತಿ ತದ್ರಜತಪೀಠಪುರಂಗರೀಯಃ. ಶ್ರೀಮದ್ ಆಚಾರ್ಯರು ನನ್ವನನ್ನೇ ಶರಣಾತ್ಮನಾಂ ಸದಾಂ ಸಿದ್ಧಿವಿಘ್ನಮುಖದೋಷ ವೇಷಜಂ ಎಂಬುದಾಗಿ ಶ್ಲೋಕದಲ್ಲಿ ಕೃಷ್ಣ ಪ್ರತಿಷ್ಠ ಮಾಡಿದ್ದಾರೆ. ಯಾರಿಗೆ ಸಿದ್ಧಿ ವಿಘ್ನ ಮುಖ ಇದೆಲ್ಲ ಪರಿಹಾರವಾಗತಕ್ಕಂಥದ್ದು ಅಲ್ಲಿ ಹೋಗಿ ಕೃಷ್ಣ ದರ್ಶನ ಮಾಡಿದರೆ ಎಲ್ಲ ಪರಿಹಾರ ಆಗುತ್ತದೆ ಅಂತ ಶ್ರೀಕೃಷ್ಣನ ಪಾದಾರವಿಂದವನ್ನು ಮುಟ್ಟಿ ಪೂಜಾ ಮಾಡತಕ್ಕಂಥ ಶ್ರೀ ವಿದ್ಯಾಧೀಶ ಶ್ರೀಪಾದಂಗಳವರು ಅವರ ಸನ್ನಿಧಾನ ಮತ್ತು ದೊಡ್ಡ ವಿದ್ವಾಂಸರೆಲ್ಲ ಇಲ್ಲಿ ಇರತಕ್ಕಂಥ ಅವರು ಅವರ ಒಂದು ಸನ್ನಿಧಾನದಲ್ಲಿ ಎಲ್ಲ ವಿಷಯ ಮಾತಾಡಿ ಮುಗಿದೋಯಿತು. ನಮಗೂ ವಯಸ್ಸಾಯಿತು, ಆದರೊಂದು ಅಭಿಮಾನದಿಂದ ನಮಗೆ ಪ್ರವಚನಾಚಾರು ಆಹ್ವಾನ ಮಾಡಿದ್ದಾರೆ. ಮತ್ತು ನಮ್ಮ ವಿದ್ಯಾಧೀಶರು ನಮ್ಮಲ್ಲಿ ಬಹಳ ಅಭಿಮಾನ ಉಂಟು. ಮಧ್ಯೆ ಅವರ ದರ್ಶನ ಆಗ್ತಾ ಇರ್ತದೆ. ಅದಕ್ಕಾಗಿ ಒಂದು ಎರಡು ಮಾತು ಮಾತಾಡಬೇಕು ಅಂದರೆ ಮಾತಾಡೋಕ್ಕೂ ಸರಿಯಾಗಿ ಬರೋದಿಲ್ಲ, ಮರ್ತೋಗುತ್ತೆ, ಎಲ್ಲ ಹೋಗುತ್ತೆ. ಈಗ ಆದರೂ ಕೂಡ ಮಾತಾಡಬೇಕು ಅಂತ ಸ್ವಲ್ಪ ಆಶಾ. ಈಗ ಈ ಯಾವ ಹರಿಕಥಾಮಸಾರ ಎಂಬುದು ಪ್ರಭಂಜನಾಚಾರ್ಯ ಯಾವ ಯಾವ ಅಪ್ರಕಟಿತವಾದ ಗ್ರಂಥದೇ ಅಷ್ಟು ಪ್ರಿಂಟ್ ಮಾಡ್ತಾ ಇದ್ದಾರೆ. ಮಾಡಿ ಎಲ್ಲರಿಗೂ ಉಪಕಾರವಾಗಿದೆ, ಲೋಕೋಪಕಾರ ಅವರು ಮಾಡ್ತಾ ಇದ್ದಾರೆ. ಮಾಡದೇ ಇದ್ದರೆ ಯಾರೂ ಗ್ರಂಥ ಮುಟ್ಟೋದಿಲ್ಲ. ಆದ್ದರಿಂದ ಅವರು ಹಾಕಿದ ಪುಸ್ತಕವನ್ನು ನೋಡಿಕೊಂಡು ಎಲ್ಲ ಗ್ರಂಥವೂ ಪ್ರವಚನಕ್ಕೆ ಬಂದದ. ಈಗ ಎಲ್ಲರೂ ಪ್ರವಚನ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ವ್ಯಾಸಮಧ್ವ ಪ್ರತಿಷ್ಠಾನ ಎಂಬುದಾಗಿ ಪ್ರಾರಂಭ ಮಾಡಿಕೊಂಡು ಅನೇಕ ವಿದ್ವಾಂಸರಿಗೆ ಉಪಕಾರವೂ ಮಾಡ್ತಾ ಇದ್ದಾರೆ. ಅನೇಕ ಗ್ರಂಥಗಳು ಪ್ರಚಾರವೂ ಮಾಡಿದ್ದಾರೆ ಅವರ ವಿಷಯದಲ್ಲಿ. ಆದರೆ ಅದರಲ್ಲಿ ಹರಿಕಥಾಮೃತಸಾರ ಎಂಬುದು ಜಗನ್ನಾಥದಾಸರು ಮಾಡಿದ್ದು. ಹರಿಕಥಾಮೃತಸಾರ ಓದಬೇಕು ಅಂತಂದರೆ ಸುಧಾದಿ ಗ್ರಂಥ ವ್ಯಾಸಂಗ ಮಾಡಿದ್ದರೆ ಅದನ್ನು ಓದಲಿಕ್ಕೆ ಸಾಧ್ಯ. ಅಂಥ ಒಂದು ಗ್ರಂಥ ಅದು ಹರಿಕಥಾಮೃತಸಾರ ಸಾಮಾನ್ಯವಲ್ಲ, ಅನೇಕ ಪ್ರಮೇಯ ಪುಂಜವಾಗಿರತಕ್ಕಂಥದ್ದು ಗ್ರಂಥ ಅದು. ಮೊದಲ ಶ್ಲೋಕದಲ್ಲಿ ಶ್ಲೋಕ ಪ್ರಾರಂಭದಲ್ಲಿ ಶ್ರೀರಮಣಿಕರ ಕಮಲ ಪೂಜಿತ ಅಂತ ಪ್ರಾರಂಭ ಮಾಡಿಕೊಂಡು ಒಂದು ಶ್ಲೋಕದಲ್ಲಿ ನರಸಿಂಹದೇವರ ಕಾಪಾಡಲಿ ಎಂಬುದಾಗಿ ಹೇಳಿ ಶ್ಲೋಕವನ್ನು ಮಾಡಿದ್ದಾರೆ. ಅದರಲ್ಲಿ ಒಂದೇ ಒಂದು ಮಂಗಳಾಚರಣೆ ಇದರಲ್ಲಿ ಅಷ್ಟು ತಾರತಮ್ಯ ವಿಷಯಗಳನ್ನು ತೋರಿಸಿದ್ದಾರೆ ಅವರು. ಲಕ್ಷ್ಮೀದೇವಿ ಪೂಜೆ ಮಾಡ್ತಾಳೆ, ಸಮೀರ ಬ್ರಹ್ಮದೇವರು ವಾಯುದೇವರು ಮತ್ತು ಯಾವ ಗರುಡಶೇಷ ರುದ್ರದೇವರು ಎಲ್ಲರೂ ಅವರ ಅಧೀನ ಎಂಬುದಾಗಿ ತೋರಿಸಿ ಅಂಥ ಯಾವ ಕೈವಲ್ಯ ಮೋಕ್ಷಾದಿ ಸಕಲ ಸಾಮ್ರಾಜ್ಯ ಕೊಡತಕ್ಕಂಥ ಪರಮಾತ್ಮ ನರಸಿಂಹನು ನಮಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಶ್ಲೋಕದಲ್ಲಿ ಮಾಡಿದ್ದಾರೆ. ಆದ ಕಾರಣ ಅದೇ ಇದರನ್ನು ಅದೇ ಪೂರ್ತಿ ಕೊನೆಯದಾಗಿ ಹರಿಕಥಾಮೃತಸಾರದಲ್ಲಿ ತೋರಿಸಿದ್ದಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಏನು ವಿಷ್ಣುವರ ಅತ್ಯುತ್ತಮತ್ವಾತ್ ಅಂತ ಹೇಳಿದ್ದಾರೋ ಅದೇ ಇದರನ್ನು ಈ ಒಂದು ಶ್ಲೋಕದಲ್ಲಿ ಅವರು ತಾರತಮ್ಯ ಮೋಕ್ಷಪದ ಯಾರು ಈ ರೀತಿ ತಿಳಿದವರ ಮಾಡಿದ್ದಾರೆ ಅಂತ ಹೇಳಿ ಭಾಳ ಚೆನ್ನಾಗಿ ಆಡಿದ್ದಾರೆ. ಅದರ ವಿಷಯವಾದಂಥದ್ದು ಸಮುದ್ರದಂತೆ ಇರತಕ್ಕಂಥದ್ದು. ಹರಿಕಥಾಮೃತಸಾರ ಪ್ರಮೇಯ ಪುಂಜ ಸಾಧಾರಣ ಅಲ್ಲ, ಬಹಳ ಪ್ರಮೇಯಗಳು ಉಂಟು ಅದರಲ್ಲಿ, ಕಥಾ ಮಾತ್ರ ಇಲ್ಲ, ಬಹಳ ಪ್ರಮೇಯಗಳು ಉಂಟು. ಅಂಥ ಪುಸ್ತಕವನ್ನು ಅವರು ಪ್ರಕಟಣೆ ಮಾಡಿದ್ದಾರೆ. ಅದರನ್ನು ಎಲ್ಲರೂ ಕೂಡ ಸಂಸ್ಕೃತ ತಿಳಿದೇ ಇದ್ದವರಿಗೆ ಅಂತ ಅಭಿಪ್ರಾಯವಲ್ಲ, ಅದು ಸಂಸ್ಕೃತವೂ ತಿಳಿದಿರಬೇಕು. ತಿಳಿದರೆ ತಾನು ಹರಿಕಥಾಮೃತಸಾರ ಓದಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ದ ಸಾಧ್ಯ ಇಲ್ಲ. ಅಂಥ ಒಂದು ಗ್ರಂಥ ಪ್ರಚಾರ ಮಾಡಿದ್ದಾರೆ ಅವರು. ಅವರು ಪ್ರಭಂಜನಾಚಾರ ವಿಷಯವಾದಂಥದ್ದು, ಅವರ ಹೆಸರಿಗೆ ಪ್ರಭಂಜನಾಥ ಹೆಸರು, ಪ್ರಭಂಜನಾಥ ವಾಯುದೇವರು ಅಂತ ಅರ್ಥ. ಅಂಥ ಒಂದು ಶಕ್ತಿ ಅವರಿಗೆ. ಅವರು ಈ ರೀತಿ ಎಲ್ಲ ಪುಸ್ತಕಗಳನ್ನು ಪ್ರಕಟ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಅದನ್ನು ಓದ್ತಾಲೂ ಇದ್ದಾರೆ, ಈಗ ಅವರು ಪುಸ್ತಕ ಬಂದ ಮೇಲೆ ಓದ್ತಾ ಇದ್ದಾರೆ. ಅಂಥ ಒಂದು ಸಮಾಜದಲ್ಲಿ ಸಭಾದಲ್ಲಿ ನಮ್ಮನ್ನು ಸ್ವಲ್ಪ ಅವಕಾಶ ಕೊಟ್ಟು ಆಹ್ವಾನ ಮಾಡಿ ಮತ್ತು ನಮಗೆ ಬಹಳ ಬೇಕಾದವರಾಗಿರ್ತಕ್ಕಂಥ ನಮ್ಮ ಪರಿಮಳ ಪರಮಾರು ಮಠದವರು ವಿದ್ಯಾಧೀಶರು ಅವರು ಇಲ್ಲಿ ಇದಕ್ಕೆ ಬಂದಿದ್ದ ಸಪ್ತಾಹ ಆಗ ಅವರ ಉಪನ್ಯಾಸ ಏಕಾದಶಿಯಂಥ ಉಪನ್ಯಾಸ ಆಮೇಲೆ ಇದಕ್ಕೆ ಪುರಂದರದಾಸರ ಆರಾಧನೆ ಮತ್ತು ಈಗಲೂ ಅವರು ಭೇಟಿಯಾಯಿತು. ಅವರ ವಿಶೇಷ ಅನುಗ್ರಹವೂ ನಮ್ಮಲ್ಲಿ ಇದೆ ಎಂಬುದಾಗಿ ಹೇಳಿ ಇಂಥ ಒಂದು ಗ್ರಂಥ ಪ್ರಚಾರ ಮಾಡಿದ್ದು ಅವರು ಇನ್ನೂ ಇದೇ ರೀತಿ ಎಲ್ಲ ಗ್ರಂಥ ಕೇಳ್ತಾರೆ, ಯಾವ ಯಾವ ಗ್ರಂಥ ಅಪ್ರಕಟಿತವಾದ ಹೇಳ್ರಿ ಪ್ರಚಾರ ಮಾಡ್ತೇನೆ ಅಂತ ಕೇಳಿ ಕೇಳಿ ಮಾಡ್ತಾರೆ ಅವರು. ಅದೇ ಇದು ಕೆಲಸ ಅಂದರೆ ಅವರ ಸ್ವಾರ್ಥವೂ ಆಯಿತು, ಅವರು ಸ್ವಾರ್ಥ ಪರಪ್ರಯೋಜನ ಆಗುತ್ತೆ ಎಂಬುದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದಾರೆ ಅಂತ. ಒಂದು ಪ್ರಭಂಜನಾಚಾರಿಗೆ ಭಗವದ್ ಅನುಗ್ರಹ, ಶ್ರೀ ಗೋಪಾಲಕೃಷ್ಣನ ಅನುಗ್ರಹ, ಮತ್ತಷ್ಟು ವಿಶೇಷ ಆಯುರ ಆರೋಗ್ಯಗಳು, ದೊಡ್ಡ ವಿದ್ವಾಂಸರನ್ನು ಆಧಾರ ಮಾಡ್ತಾರೆ, ಮತ್ತು ನಮ್ಮ ಭಗವದ ಈ ವಿದ್ಯಾಧೀಶರ ಅನುಗ್ರಹವಾದಂಥದ್ದು. ಇಲ್ಲಿ ಬಂದವರು ಎಲ್ಲರಿಗೂ ನಮಗೂ ಅವರು ಕೊಟ್ಟು ಈ ಗ್ರಂಥ ಹೀಗೆ ಇನ್ನೂ ಪ್ರಚಾರವಾಗಿ ಇನ್ನೂ ಕೆಲವು ಗ್ರಂಥಗಳನ್ನು ಪ್ರಚಾರ ಮಾಡಿ ಇದಕ್ಕೆ ಸಹಾಯಭೂತರಾಗಿರ್ತಕ್ಕಂಥ ಅವರಿಗೂ ಅವರ ಅನುಗ್ರಹ, ಗೋಪಾಲಕ ಇದು ಉಡುಪಿ ಕೃಷ್ಣನ ಅನುಗ್ರಹದಿಂದ ಎಲ್ಲವೂ ಚೆನ್ನಾಗಿ ನಡೀಲಿ ಎಂಬುದಾಗಿ ಹೇಳಿ ನನಗೆ ಅವಕಾಶ ಕೊಟ್ಟದ್ದರಲ್ಲಿ ಹೇಳ್ತಾಯಿದ್ದೇನೆ.
ಆಚಾರ್ಯರು ತಮ್ಮ ಇಡೀ ವಯಸ್ಸಿನಲ್ಲೂ ಸಹ ಒಳ್ಳೆ ರೀತಿಯಲ್ಲಿ ಪ್ರವಚನವನ್ನು ನೀಡಿದ್ದಾರೆ. ಅವರು ದೊಡ್ಡ ವೇದ ವಿದ್ವಾಂಸರು, ಅನೇಕರಿಗೆ ಗೊತ್ತಿಲ್ಲ ಒಳ್ಳೆ ವೇದ ವಿದ್ವಾಂಸರು ಅವರು. ವೇದ ವಿದ್ವಾಂಸ ಸಂಖ್ಯೆ ತುಂಬ ಕಡಿಮೆ, ಅಂಥದ್ರಲ್ಲಿ ಅನೇಕ ಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದಾರೆ ಎಂಬುದು ಬಹಳ ಆಶ್ಚರ್ಯ. ಇವತ್ತಿನ ಕಾಲಕ್ಕೆ ಅವರು ವಿಶೇಷವಾಗಿ ನಾನು ಗೌರವಿಸ್ತಾ, ನಾವು ನಮ್ಮ ಸಂಸ್ಥೆಯಿಂದ 26 ಜನ ವಿದ್ವಾಂಸರಿಗೆ ಪ್ರತಿ ತಿಂಗಳು 500 ರೂಪಾಯಿಯಂತೆ ಗೌರವ ಮಾಸಿಕ ಧನವನ್ನು ಕಳಿಸ್ತೇವೆ, ವ್ಯಾಸ ಮಧ್ವ ಸೇವಾ ಪುರಸ್ಕಾರ ಅಂಥೇಳಿ. ಅದರಲ್ಲಿ ಪೂಜ್ಯ ಆಚಾರ್ಯರು ಒಬ್ಬರು, ಅದರಲ್ಲಿ ಒಂದು ವಿಶೇಷ. ಇನ್ನು ಮೇಲೆ ಈ ಹರಿಕಥಾನುಸಾರದ ಒಂದು ಬಿಡುಗಡೆಯ ಸ್ಮಾರಕವಾಗಿ ನಾವು ವಿದ್ವಾಂಸರು ಕೊಡ್ತಕ್ಕಂಥ 500 ರೂಪಾಯಿಗಳ ಮೊತ್ತವನ್ನು 750 ರೂಪಾಯಿಗಳಿಗೆ ಈ ಸೆಪ್ಟೆಂಬರ್ ತಿಂಗಳಿಂದ ಹೆಚ್ಚಿಸ್ತಾ ಇದ್ದೇವೆ. ಎಲ್ಲರೂ ಅದನ್ನು ಅದಕ್ಕೆ ಸಹಕಾರ ಕೊಡಬೇಕು, ಆಚಾರ್ಯರನ್ನು ಅನುಗ್ರಹ ಮಾಡಬೇಕು ಅಂತ ಈ ಸಮಯದಲ್ಲಿ ಕೇಳ್ತಾ ಇದ್ದೇನೆ. ಅದಿನ್ನೂ ಹೆಚ್ಚಬೇಕು, 50 ಜನಕ್ಕೆ ಮಾಡಬೇಕು ಅಂತ ಉದ್ದೇಶ ಇದೆ. ದೇವರು ಅದನ್ನು ಮಾಡಿಸ್ಬೇಕು. 11 ಜನದಿಂದ ಶುರುವಾಯಿತು, 26 ಬಂದಿದೆ, ಬಹುಶಃ 50ಕ್ಕಾಗೋ ಕಾಲ ಹರಿವಾಣದಿಂದ ಬರಬಹುದು ಅಂತ ಭಾವಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ಕೊನೆಯದಾಗಿ ಹರಿಕಥಾಪ್ಸರ ಗ್ರಂಥ ಇವತ್ತು ಸಿಗ್ತಾ ಇದೆ, ಯಾರಿಗಾಗಲೇ ಅದಕ್ಕೆ ಒಂದು ಪ್ರಕಾಶರ ಪ್ರೀ ಪಬ್ಲಿಕೇಶನ್ ಪ್ರೈಸ್ ಕೊಟ್ಟಿದ್ದೀರಿ, ಅವ್ರಿಗೆ ಪುಸ್ತಕ ಖಾತ್ರಿಯಾಗಿ ಸಿಗುತ್ತೆ. ಯಾರು ಯೋಚನೆ ಮಾಡೋ ಕಾರಣ ಇಲ್ಲ, ನಾಳೆನೂ ತಗೋಬಹುದು. ಇವತ್ತು ಕೂಡ ಪ್ರವಚನ ಆದಮೇಲೆ, ಈಗ ತಗೊಳ್ಬಾರ್ದು, ಶ್ರೀಗಳವ್ರ ಪ್ರವಚನ ಇದೆ ಆಮೇಲೆ ತಗೊಳ್ಬಹುದು. ನಾಳೆನೂ ಕೂಡ ಈ ರಿಯಾಯಿತಿ ಬೆಲೆ ನಾಳೆನೂ ಕೊಡ್ತಾ ಇದೆ, ಇವತ್ತೇ ಕೊನೆ ಅಂತ ತಿಳ್ಕೊಬೇಡಿ. 300-350 ರೂಪಾಯಿಗೇನು ಪುಸ್ತಕ ಕೊಡೋದು, ನಾಳೆನೂ ಅದೇ ಬೆಲೆ ಕೊಡೋದ್ರಿಂದ ಯಾರು ಅವಸರ ಪಟ್ಕೊಳ್ಳೋ ಕಾರಣ ಇಲ್ಲ, ನಾಳೆನೂ ಅದರ ಪ್ರಯೋಜನ ಪಟ್ಕೊಳ್ಬಹುದು ಅಂತ ಹೇಳ್ತಾ ಪರಪೂಜ್ಯ ಶ್ರೀಪಾದಗಳ ಮೊದಲು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಅವರ ಕಾರ್ಯಕ್ರಮವನ್ನು ನಾವು ತಪ್ಪಿಸಿದ್ದೇವೆ, ಅದನ್ನು ಕ್ಷಮಿಸಬೇಕು ಅಂತ ಕೇಳ್ತಾ. ಅವರು ಶ್ರೇಷ್ಠ ಉಪನ್ಯಾಸಕರು, ವಿದ್ವಾಂಸರಾಗೋದು ಎಷ್ಟು ದೊಡ್ಡದೋ, ಉಪನ್ಯಾಸಕರಾಗೋದು ಭಾರಿ ಕಷ್ಟ. ವಕ್ತ ದಶಸಹಸ್ರೇಷ್ಠ ಅಂತ ಒಂದು ಮಾತಿದೆ, ಪರಪೂಜ್ಯ ಶ್ರೀಪಾದಂಗಳವರು ದಶಸಹಸ್ರೇಷ್ಠ ಒಬ್ಬ ವಕ್ತ ಅಲ್ಲ, ಶತಸಹಸ್ರೇಷ್ಠ, ಲಕ್ಷಾಂತರ ಜನಗಳಲ್ಲಿ ಮೀರತಕ್ಕಂಥ ಪೂರ್ವ ವಾಗ್ಝರಿ ಅವರದ್ದು. ಅದರ ಪ್ರಯೋಜನವನ್ನು ತಾವೆಲ್ಲ ಅವಶ್ಯ ಪಡಿಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಶ್ರೀಗಳವರಲ್ಲಿ ಕ್ಷಮಿಸಬೇಕು ಅಂತ ಪ್ರಾರ್ಥನೆಯನ್ನು ಕೇಳಿ ಮಾಡ್ತಾ ಈಗ ಅನುಗ್ರಹ ವಚನ ನೀಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇನೆ, ತಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ.
ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ತಮೇವಂ ವಿದ್ವಾನ್ ಅಮೃತಹ್ಯ ಭವತಿ ನಾನ್ಯಪ್ಪಂತಾಹ ಅಯನಾಯ ವಿದ್ಯತೆ. ನಮ್ಮ ಸಂಸಾರದ ದುಃಖದಿಂದ ನಾವು ಪಾರಾಗಬೇಕಾದ್ರೆ ಒಂದೇ ಮಾರ್ಗ, ಅದು ತತ್ವಜ್ಞಾನದ ಮಾರ್ಗ. ಜ್ಞಾನ ಇಲ್ಲದೆ ಬೇರೆ ಮಾರ್ಗ ಇಲ್ಲ ಅಂತ. ಜ್ಞಾನ ಯಾವುದರಿಂದ ಬರಬೇಕು ಅಂತ ಪ್ರಶ್ನೆ ಬಂದಾಗ ಅದು ಭಗವಂತನ ಶ್ರವಣ ಮನನ ಧ್ಯಾನಗಳಿಂದಲೇ ಭಗವಂತನ ಜ್ಞಾನ ಬರಬೇಕಾದ್ದು. ಹಾಗೆ ಶ್ರವಣ ಎಂಬಂತಹದ್ದು ಬಹಳ ಮುಖ್ಯವಾಗಿರತಕ್ಕಂತಹ ಅಂಶ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅಂತ ಆ 9 ಮೊದಲನೆಯದ್ದು ಶ್ರವಣ. ಶ್ರವಣ ಅಂದರೆ ಯಾವುದು ಅಂದರೆ ವೇದ ಉಪನಿಷತ್ತುಗಳು, ವೇದಾಂತಗಳು ಎಲ್ಲ ಅಧ್ಯಯನ ಮಾಡಬೇಕಾದಂತಹದ್ದು. ಬ್ರಹ್ಮಸೂತ್ರಗಳನ್ನು ಅಧ್ಯಯನ ಮಾಡಲೇಬೇಕು. ಅದರಲ್ಲಿ ನಾವು ನಿತ್ಯ ಕೇಳಬೇಕಾದ್ದೊಂದಿದೆ, ಅದು ಶ್ರೀಮದ್ ಭಾಗವತ ಗ್ರಂಥ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ಅಂತ ಅದರ ಬಗ್ಗೆ ಮಹತ್ವವನ್ನು ಎಲ್ಲರೂ ಹೇಳ್ತಾರೆ. ಯಾಕೆ ಅದು ಅಂತಂದರೆ ಅದಕ್ಕೆ ಒಂದು ಉದ್ದೇಶ ಇದೆ. ಅದಕ್ಕೆ ಅದು ಏನು ಅಂತಂದರೆ, ಈ ದೇವರ ಅನುಗ್ರಹ ಪ್ರಸಾದ ಕಾರುಣ್ಯ ನಮ್ಮ ಮೇಲೆ ಹರಿಬೇಕಾಗಿದ್ದರೆ ನಮ್ಮಲ್ಲಿ ಭಕ್ತಿಯ ಪರಾಕಾಷ್ಠೆ ಬರಬೇಕು. ಭಕ್ತಿ ಅಂದರೆ ಸುಮ್ಮನೆ ಶಬ್ದ ಮಾತ್ರ ಅಲ್ಲ, ಅದು ಮನಸ್ಸು ಕರಗಿ ನೀರಾಗಿ ಕಣ್ಣಲ್ಲಿ ಇಳಿಬೇಕು. ಅದು ನಿಜವಾಗಿರತಕ್ಕಂತಹ ಭಕ್ತಿಯ ಪರಾಕಾಷ್ಠೆ. ಇಂತಹ ಮನಸ್ಸು ಕರಗಬೇಕಲ್ಲ, ಅದು ಕಠೋರವಾದ ಮನಸ್ಸು, ಸಾಮಾನ್ಯಕ್ಕೆಲ್ಲ ಬಗ್ಗುವಂತಹದ್ದಲ್ಲ. ಅದು ಏನು ಮಾಡಿದ್ರೂ ಪುಡಿಪುಡಿ ಆಗುವುದಿಲ್ಲ. ಆ ಮನಸ್ಸಿನ ಆಳದಲ್ಲಿ ನೀರು ತುಂಬಿರ್ತದೆ. ಆ ಮನಸ್ಸು ತೂತು ಮಾಡಬೇಕಲ್ಲ, ತೂತು ಮಾಡಬೇಕಾದ್ರೆ ಸರಿ ಹೊಡೆಯಬೇಕು. ಅದಕ್ಕೆ ಯಾವುದು ಹೊಡೆಯಲಿಕ್ಕೆ ಸಾಧನ ಅಂತಂದರೆ, ಒಂದು ಅದು ವಿದ್ಯಾಸದೇವರು ಕೊಟ್ಟಿರತಕ್ಕ ಅಪೂರ್ವವಾದ ಕೃತಿ ಶ್ರೀಮದ್ಭಾಗವತ. ಆ ಶ್ರೀಮದ್ಭಾಗವತದ ಶಬ್ದದ ಪೆಟ್ಟು ನಮ್ಮ ಮನಸ್ಸಿಗೆ ತಾಗಿದರೆ ಎಂಥ ಕಠೋರ ಹೃದಯದ ಮನಸ್ಸು ಕೂಡ ಅದು ಕರಗಿ ಅದು ನೀರಾಗಲಿಕ್ಕೆ ಸಾಧ್ಯ. ನಮ್ಮನ್ನು ಮನಸ್ಸು ಪರಿವರ್ತನೆ ಮಾಡುವ ಶಕ್ತಿ ಅದು ಶ್ರೀಮದ್ಭಾಗವತ ಗ್ರಂಥಕ್ಕಿದೆ. ಆ ವ್ಯಾಸರ ಶಬ್ದಕ್ಕೆ ಅಷ್ಟು ಶಕ್ತಿವೆ ಅಂತ. ಹೇಗೆ ಭಾಗವತಕ್ಕೆ ಅಷ್ಟು ಮಹತ್ವ ಇದೆ, ಹಾಗೆಯೇ ಭಾಗವತದ ಪ್ರತಿಬಿಂಬ ಅದು ಎಲ್ಲ ದಾಸ ಸಾಹಿತ್ಯ. ಈ ದಾಸ ಸಾಹಿತ್ಯಕ್ಕೂ ಅಂತಹ ಶಕ್ತಿ ಇದೆ. ಈ ಹಾಡನ್ನು ಕೇಳ್ತಾ ಕೇಳ್ತಾ ಎಂಥವನು ಕೂಡ ಕರಗ್ತಾನೆ. ಹೀಗೆ ಮನಸ್ಸನ್ನು ಕರಗಿಸುವ ಶಕ್ತಿ ಆ ದಾಸ ಸಾಹಿತ್ಯಕ್ಕಿದೆ. ಹಾಗಾಗಿ ವ್ಯಾಸ ಸಾಹಿತ್ಯ ವಿದ್ಯಾಸದೇವರ ಗ್ರಂಥ ಒಂದು ಬಿಂಬವಾಗಿದ್ದರೆ, ದಾಸ ಸಾಹಿತ್ಯ ಅದನ್ನು ಪ್ರತಿಬಿಂಬ, ಅದನ್ನು ಪೂರ್ತಿಯಾಗಿ ನಮಗೆ ಪೂರ್ತಿಯಾಗಿ ಅಲ್ಲದಿದ್ದರೂ ಕೂಡ ನಮಗೆ ಬೇಕಾದ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಡುವ ಶಕ್ತಿ ಆ ಹರಿದಾಸರ ವಾಣಿಗೆ ಇದೆ. ಹರಿದಾಸ ವಾಂಗ್ಮಯ ಅಷ್ಟು ಅಪೂರ್ವವಾಗಿರತಕ್ಕಂಥದ್ದು. ಆದ್ದರಿಂದಲೇ ಆ ಹರಿದಾಸರ ವಾಣಿಯನ್ನು ನಾವು ಗೀತಬದ್ಧವಾಗಿ ನಾವು ಹಾಡಿದಾಗ ಮಕ್ಕಳಿಂದ ಪ್ರಾರಂಭವಾಗಿ ಮುದುಕರ ತನಕ ಏಳಿ ಕೂಡದಿದ್ದವರು ಕೂಡ ತಾಳಕ್ಕೆ ಸರಿಯಾಗಿ ಅದಕ್ಕೆ ಗೆಜ್ಜೆ ಕಟ್ಟಿ ಕುಣಿದು ನಲಿದು ತಮ್ಮ ಮನಸ್ಸಿನಲ್ಲಿ ಕಣ್ಣೀರು ಹಾಕುವಂತಹದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಯಾಕಂದ್ರೆ ಆ ದಾಸವಾಣಿಗೆ ಅಷ್ಟು ಶಕ್ತಿ, ಅದು ಇವತ್ತು ನಾವು ನೋಡಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ದಾಸರ ಕೊಡುಗೆ ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆ. ಬರೀ ಮಾಧ್ವರಿಗೆ ಮಾತ್ರ ಅಲ್ಲ, ಇವತ್ತು ನಮ್ಮ ಕರ್ನಾಟಕ ರಾಜ್ಯನೇ ಈ ದಾಸರಿಗೆಲ್ಲ ಕೃತಜ್ಞವಾಗಿರಬೇಕಾದ್ದು. ಎಷ್ಟು ಕನ್ನಡದ ಅಪೂರ್ವವಾದ ಶಬ್ದಗಳನ್ನು ಕೊಟ್ಟ ಕೀರ್ತಿ ಅದು ದಾಸಾಹಿತ್ಯಕ್ಕೆ ಇರುವಂತಹದ್ದು. ಇಂತಹ ದಾಸ ವಾಂಗ್ಮಯ ಬಹಳ ಅಪೂರ್ವವಾಗಿರತಕ್ಕಂತಹದ್ದು. ಆ ಏನು ಹೇಳಬೇಕೋ ಅದೆಲ್ಲವನ್ನು ದಾಸರು ಹೇಳ್ತಾರೆ. ಅದರಲ್ಲಿ ಏನು ಅವರಿಗೆ ಸಂಕೋಚ ಏನಿಲ್ಲ, ಬಿಚ್ಚು ನುಡಿಯಲ್ಲೇ ಹೇಳ್ತಾರೆ. ಏಕಾದಶಿ ಉಪವಾಸ ಮಾಡಬೇಕು ಅಂತ ಹೇಳುವಾಗ ಈ ವೈದಿಕರಿಗೆ ಸ್ವಲ್ಪ ಕಷ್ಟ ಆಗಬಹುದು, ದಾಸರಿಗೆ ಏನು ಕಷ್ಟ ಆಗುವುದಿಲ್ಲ. ಅದನ್ನು ಒತ್ತುಕೊಟ್ಟು ಹೇಳ್ತಾರೆ. ಉಪವಾಸ ಜಾಗರಣ ಒಂದು ದಿನ ಮಾಡಲಿಲ್ಲ ಅಂತ ಹೇಳುವಾಗ ಉಪವಾಸಕ್ಕೆ ಎಷ್ಟು ಮಹತ್ವ, ಜಾಗರಣೆಗೂ ಅಷ್ಟೇ ಮಹತ್ವ. ಆ ದುರುಪಯೋಗ ಮಾಡುವವರು ಮಾಡ್ತಾರೆ, ಅದು ಬೇರೆ ಅಂತ ಹೇಳುವಾಗ ಒತ್ತುಕೊಟ್ಟು ಹೇಳಿರ್ತಕ್ಕಂಥದ್ದು. ಹೀಗೆ ಸದಾಚಾರದ ಬಗ್ಗೆಯೂ ಕೂಡ ಬೆಳಕನ್ನು ಸಾಕಷ್ಟು ಚೆಲ್ಲಿದ್ದಾರೆ ದಾಸವಾಂಗ್ಮಯದಲ್ಲಿ. ಹಾಗಾಗಿ ದಾಸಾಹಿತ್ಯ ಬಹಳ ಅದ್ಭುತವಾದ್ದು. ಇನ್ನೊಂದು ಮುಖ್ಯವಾದ ಅಂಶ ಈ ತಾರತಮ್ಯ ಅಂತ. ಈ ದಾಸ ಪರಂಪರೆ ಉಂಟಲ್ಲ, ನೀವು ಅವರ ಹತ್ರ ಕೇಳಿ, ನೀವು ಅವರು ಈ ತಾರತಮ್ಯ ಕಕ್ಷೆಯಲ್ಲಿ ಪ್ರಾರಂಭದಿಂದ ಕೊನೆಯ ತನಕ ಅದು ಎಷ್ಟನೇ ಮೆಟ್ಲು ಎಷ್ಟನೇ ಮೆಟ್ಲು ಸರಿಯಾಗಿ ಹೇಳ್ತಾರೆ. ಅಂದರೆ ಆ ಪರಂಪರೆಯನ್ನು ರೂಢಿಸಿಕೊಂಡಿದ್ದಾರೆ. ತಾರತಮ್ಯವನ್ನು ಅದನ್ನು ರೂಢಿಸಿಕೊಳ್ಳುವ ಮೊದಲನೇ ಪಾಠ ಅವರದು ಈ ತಾರತಮ್ಯ ಸಿದ್ಧಾಂತ. ಹಾಗಾಗಿ ಚಿಕ್ಕ ಮಕ್ಕಳಿಗೂ ಬಾಲ ಪಾಠ ಅದು ಅಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ. ದಾಸರು ಎಲ್ಲಿಯೂ ಕೂಡ ಆ ಸರ್ವೋತ್ತಮ ಸಿದ್ಧಾಂತಕ್ಕೆ ಹಾನಿ ಮಾಡುವುದೇ ಇಲ್ಲ. ಒಬ್ಬರು ಸಂಗೀತ ವಿದ್ವಾಂಸರು ಅವರನ್ನು ಈ ಲಿಂಗಾಯತ ಸ್ವಾಮಿಗಳು ದೊಡ್ಡ ಸ್ವಾಮಿಗಳೊಬ್ಬರು ಕರೆದಿದ್ದರಂತೆ. ಅವರು ವಿಷ್ಣು ಸರ್ವೋತ್ತಮತ್ವವನ್ನು ಸಾರುವ ಹಾಡುಗಳನ್ನೆಲ್ಲ ಹಾಡಿದರು, ಎಲ್ಲ ಕೇಳಿದರು. ಪಾಪ ಅವರು ಕೊನೆಗೆ ಹೇಳಿದ್ರಂತೆ, ಎಂಥದ್ದು ಎಲ್ಲ ವಿಷ್ಣುವಿನ ಕೃಷ್ಣನ ರಾಮಂದೇ ಹಾಡು ಹೇಳಿದಿರಿ, ಒಂದು ರುದ್ರದೇವರ ಹಾಡು ಹಾಡಲಿಲ್ಲ ಅಂತ. ಹೌದ್ರಿ, ಇದು ಹಾಡಲಿಕ್ಕೆ ಆಗಲಿಲ್ಲ. ಸರಿ, ಮತ್ತೊಂದು ವರ್ಷ ಕರೆಸಿದರು. ಕರೆಸುವಾಗ ಅವರು ಕರಾರು ಹಾಕಿದರು, ನೀವು ವಿಷ್ಣುವಿನ ಹಾಡು ಒಂದೂ ಹಾಡಬಾರದು, ಎಲ್ಲ ರುದ್ರದೇವರದ್ದೇ ಹಾಡಬೇಕು ಅಂತ. ಆಯಿತು ಅಂತ ಹೇಳಿದರು. ರುದ್ರದೇವರ ಹಾಡು ಹಾಡಿದರು. ಹಾಡಿ ಹೋಗುವಾಗ ಹೇಳಿದ್ರಂತೆ, ನೀವು ಮಾಧ್ವರು ಭಾರಿ ಜಾಣರಿದ್ದೀರಿ, ರುದ್ರದೇವರ ಹಾಡು ಹೇಳಿದರೂ ಕೂಡ ಗುರು ಜಗನ್ನಾಥನ ಪರಮ ಭಕ್ತ ರುದ್ರ ಅಂತ ಹಾಡಿಯೇ ನೀವು ಬರ್ತೀರಿ, ಹಾಗೆ ಹಾಡದೆ ನೀವು ಬರುವುದಿಲ್ಲ ಅಂತ. ಈ ದಾಸರ ದೀಕ್ಷೆ ಅಷ್ಟು ಜೋರಿರ್ತದೆ. ಅವರು ರುದ್ರನನ್ನು ಹೊಗಳಿದ್ರು ಕೂಡ, ಗಣಪತಿಯನ್ನು ಹೊಗಳಿದ್ರು ಕೂಡ, ಅದು ವಿಷ್ಣುವಿನ ಸಂಬಂಧ, ವಿಷ್ಣುವಿನ ಭೃತ್ಯ, ವಿಷ್ಣುವಿನ ಕೈಂಕರ್ಯವನ್ನು ಹೇಳದೆ ಅವರು ಮುಂದೆ ಹೋಗುವುದೇ ಇಲ್ಲ. ಆದರೆ ಆ ದೀಕ್ಷೆ ಅಷ್ಟು ಅದ್ಭುತವಾಗಿರತಕ್ಕಂತಹ ದೀಕ್ಷೆ ಅವರಲ್ಲಿದೆ. ದಾಸರಲ್ಲಿ ಒಂದು ಭಗವಂತನ ವಿಶೇಷ ಅನುಗ್ರಹ ಇದ್ದಾಗಿರ್ತದೆ. ಯಾಕೆಂತಂದರೆ ಅವರಲ್ಲಿ ಅಧ್ಯಯನ ಇರುವುದಿಲ್ಲ, ಶಾಸ್ತ್ರಾಧ್ಯಯನ ಇರುವುದಿಲ್ಲ. ಶಾಸ್ತ್ರಾಧ್ಯಯನ ಇಲ್ಲದೇನೆ ಎಂತೆಂಥ ವಾಣಿಗಳು ಅವರ ಮುಖದಲ್ಲಿ ಬರ್ತದೆ, ಅದನ್ನು ನೋಡಿದರೆ ಏನೋ ಒಂದು ದೇವರ ಕೃಪಾ ಕಟಾಕ್ಷ ಅವರಲ್ಲಿ ಸುಳಿದಿರಬೇಕು ಅಂತ ನಮಗೆ ಅನಿಸುವಂತಹದ್ದು. ವಿಜಯದಾಸರವರ ಹಾಡು ನೋಡಿದರೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟವಾಗಿರತಕ್ಕಂಥದ್ದು. ಆ ಪರಂಪರೆಯಲ್ಲಿ ಬಂದವರು ಜಗನ್ನಾಥದಾಸರು. ಜಗನ್ನಾಥದಾಸರು ಒಳ್ಳೆಯ ವಿದ್ವಾಂಸರು, ಶಾಸ್ತ್ರ ಪಂಡಿತರು, ಅದರ ಜೊತೆಗೆ ಕನ್ನಡದಲ್ಲಿಯೂ ಪಾಂಡಿತ್ಯ, ಎರಡನ್ನೂ ಮೇಳೈಸಿ ಶಾಸ್ತ್ರದ ಪಾಂಡಿತ್ಯ, ಅದರ ಜೊತೆಗೆ ಪ್ರಮೇಯದ ಪಾಂಡಿತ್ಯ ಎಲ್ಲವನ್ನು ರೂಢಿಸಿಕೊಂಡವರು. ಆದ್ದರಿಂದ ವಾದಿಗಳಿಗೆ ಏನೇನು ಉತ್ತರ ಕೊಡಬೇಕು ಅಂದರೆ ಪರವಾದಿಗಳನ್ನು ಖಂಡನೆ ಮಾಡಬೇಕು, ಅದಕ್ಕೆ ಬೇಕಾಗಿರತಕ್ಕಂತಹ ಉತ್ತರವನ್ನೂ ಕೂಡ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹಾಡಿದ್ದಾರೆ. ಆದರೆ ಕೆಲವರಿಗೆ ಹಾಡಲಿಕ್ಕೆ ಕಷ್ಟ ಆಗಿ ಆ ಪರಮತ ಖಂಡನೆ ಇದ್ದರದನ್ನು ಕಟ್ ಮಾಡಿ ಹೇಳುವುದು ಉಂಟು. ಅದು ನಮ್ಮ ದೌರ್ಬಲ್ಯ ಅಷ್ಟೇ ಹೊರತು ಅವರೇನೂ ಮರೆತಿಲ್ಲ ಅವರು. ಆದ್ದರಿಂದ ಶಾಸ್ತ್ರಕಾರರು ಮಾಡತಕ್ಕಂತಹ ಸೇವೆ ಅವರನ್ನು ಮಾಡಲಿಕ್ಕೆ ಅವರು ಮರೆಯಲಿಲ್ಲ. ಅದು ಒಂದು ಬೇಕಾಗಿರತಕ್ಕಂಥ ಅದು ಶಾಸ್ತ್ರದ ಸಂರಕ್ಷಣೆ. ಅದು ಒಂದು ಮಿಲಿಟರಿ ಫೋರ್ಸ್ ಇದ್ದಾಗಿ ಯಾರಾದರೂ ಶತ್ರುಗಳು ಆಕ್ರಮಣ ಮಾಡಿದರೆ ಅದನ್ನು ದೋಡ್ಲಿಸಲಿಕ್ಕೆ ನಮ್ಮ ಪ್ರಯತ್ನ ಅದು ಬೇಕೇ ಬೇಕು. ಅದನ್ನು ಎಚ್ಚರಿಸಿದ್ದಾರೆ ದಾಸರು. ಅದರ ಜೊತೆಗೆ ನಾವೂ ಬೆಳೆಯಬೇಕು, ನಾವು ಬೆಳೆಯಬೇಕಾಗಿದ್ದರೆ ನಾವೂ ಉಪಾಸನೆ ಮಾಡಬೇಕು. ಹಾಗಾಗಿ ಎಲ್ಲರೂ ಮಾಡಲಿಕ್ಕೆ ಬೇಕಾದ ಉಪಾಸನೆಯನ್ನು ಜಗನ್ನಾಥದಾಸರು ಕೊಟ್ಟಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಕಳು ಬಂದು ಕೇಳಿದ್ದುಂಟು, ನಾವು ಗಾಯತ್ರಿ ಹೇಳಬಹುದಾ? ಬೇಕಾದಷ್ಟಿದೆ ಹೇಳಲಿಕ್ಕೆ, ಅವ್ರಿಗೆ ಅದೇ ಆಸಕ್ತಿ. ನಮ್ಮ ಗಂಡಸರು ಗಾಯತ್ರಿ ಬಿಟ್ಟು ಬೇರೆ ಏನಾದರೂ ಹೇಳಲಿಕ್ಕುಂಟ ಅಂತ ನಮ್ಮ ಗಂಡಸರು ಕೇಳಿದ್ರು. ಹೆಣ್ಮಕ್ಳು ಕೇಳಿದ್ರು ನಾವು ಗಾಯತ್ರಿ ಹೇಳಬಹುದಾ ಅಂತ. ನಮ್ಮ ದುರಂತ ನೋಡಿ, ನಾವು ವಾಯುಸ್ತುತಿ ಹೇಳಬಹುದಾ ಅಂತ, ನಾವು ಸಹಸ್ರನಾಮ ಹೇಳಬಹುದಾ ಅಂತ. ನಾನು ಅದಕ್ಕೆ ಒಂದೇ ಒಂದು ಉತ್ತರ ಕೊಡೋದು, ಅಮ್ಮ ನಿಮಗೆ ಬೇಕಾಗಿರತಕ್ಕಂತಹ ಗಾಯತ್ರಿ, ನಿಮಗೆ ಬೇಕಾಗಿರತಕ್ಕಂತಹ ಸಹಸ್ರನಾಮ ಅದು ಹರಿಕಥಾಮೃತ ಸಾರ ಇರುವಾಗ, ಅದನ್ನು ಬಿಟ್ಟು ಮತ್ತೊಂದು ನಿಮಗೆ ಯಾಕೆ ಅಂತ ನಾನು ಕೇಳೋದುಂಟು. ಯಾಕೆಂದರೆ ಹರಿಕಥಾಮೃತ ಸಾರ ಅದು ಏನಿಲ್ಲ, ಅದರಲ್ಲಿ ಎಲ್ಲ ಉಂಟು. ಗಾಯತ್ರಿ ಮಂತ್ರ ಇಲ್ವ ಅದರಲ್ಲಿ? ಇವತ್ತು ಪುರುಸೋತಿಲ್ಲ, ಸಂದರ್ಭ ಬಂದಾಗ ಅದನ್ನು ವಿವರಿಸ್ತೇನೆ. ಅದರಲ್ಲಿ ಗಾಯತ್ರಿ ಇದೆ, ಪೂರ್ತಿ ಗಾಯತ್ರಿ ಒಂದು ಬದಿಯಲ್ಲಿ ಇಟ್ಟುಕೊಳ್ಳಿ, ಜಗನ್ನಾಥಾಸರ ಹರಿಕಥಾಮೃತ ಸಾರ ಒಂದು ಕಡೆ ಇಟ್ಟುಕೊಳ್ಳಿ. ಮನ ವಚನ ಕಥಿ ದೂರ, ನೆನೆವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ, ಜನರೊಳಗಿದ್ದು ಜನಿಸುವ ಜಗದುದರ ತಾನು, ಘನಮಹಿಮ ಗಾಂಗೇಯ ನುತ. ಎಷ್ಟು ಅದ್ಭುತವಾಗಿ ಒಂದು ಬದಿಯಲ್ಲಿ ಗಾಯತ್ರಿಯ ಶಬ್ದ ಇಟ್ಟುಕೊಳ್ಳಿ, ಇನ್ನೊಂದು ಬದಿಯಲ್ಲಿ ಹಾಡನ್ನು ಇಟ್ಟುಕೊಳ್ಳಿ, ಪೂರ್ತಿ ಗಾಯತ್ರಿಯ ಭಾಷಾಂತರ ಮನವಚನ ಕಥಿ ದೂರ ಅನ್ನುವ ಜಗನ್ನಾಥದಾಸರ ಹಾಡು. ಅದು ಪೂರ್ತಿ ಹಾಗೆ ಡಿಟ್ಟೋ ಇದೆ. ತತ್ ಅಂತ ಶಬ್ದ ಇದೆ. ತತ್ ಅಂದ್ರೆ ಎಂಥದು? ಅದು ಅಂತ ಅರ್ಥ. ಅದು ಅಂದ್ರೆ ಎಂಥದು? ಅದು ದೂರದಲ್ಲಿದ್ದದ್ದು ಅಂತ. ದೂರದಲ್ಲಿದ್ದದ್ದು ಅಂದ್ರೆ ಎಂಥದ್ದು? ದೇವರು ಎಲ್ಲ ಕಡೆ ಇರುವವ. ದೂರದಲ್ಲಿರುವವ ಅಂದ್ರೆ ಏನು? ಗಾಯತ್ರಿ ಜಪ ಮಾಡುವವರಿಗೆ ಗೊತ್ತಿರುವುದಿಲ್ಲ. ಜಗನ್ನಾಥದಾಸರು ವ್ಯಾಖ್ಯಾನ ಮಾಡ್ತಾರೆ, ದೇವರು ದೂರದಲ್ಲಿರುವವ ಅಂತಂದ್ರೆ ದೂರದಲ್ಲಿರುವವ ಅಲ್ಲ, ಸರ್ವತ್ರ ವ್ಯಾಪ್ತನಾದವ. ಅವನು ದೂರದಲ್ಲಿರುವವ ಅಂದ್ರೆ ಏನು? ನಮ್ಮ ಮನಸ್ಸಲ್ಲಿ ದೇವರನ್ನು ಧ್ಯಾನ ಮಾಡುವುದಿಲ್ಲ, ಬಾಯಲ್ಲಿ ದೇವರ ಹೆಸರು ಹೇಳುವುದಿಲ್ಲ, ಇದೇ ದೇವರು ದೂರದಲ್ಲಿ ಇರುವುದು ಅಂತಂದ್ರೆ. ಜಗನ್ನಾಥದಾಸರು ಹೇಗೆ ನೋಡಿ, ತತ್ ಎಂಬ ಶಬ್ದ ಇದೆ, ಅದನ್ನ ಇಂಗ್ಲಿಷ್ ನಲ್ಲಿ ದ್ಯಾಟ್ ಅಂತ ಹೇಳ್ತೀರಿ, ಅದನ್ನು ಬರೆದ್ರೆ TH AT. ನಿಜವಾಗಿ ಓದಿದ್ರೆ, ಶುದ್ಧವಾಗಿ ಓದಿದ್ರೆ TH AT ಅಂದ್ರು ತತ್ ಅಂದ್ರು ಒಂದೇ. ಅದು ಅದು ಇಂಗ್ಲಿಷರ ಬಾಯಲ್ಲಿ ಸಿಕ್ಕಿ ಅದು ಏನೇನೋ ಆಗಿದೆ ಉಚ್ಚಾರಣೆ ದೋಷ ಅದು. ಅದರಿಂದ ತತ್ ಎಂಬ ಶಬ್ದ ಅದು ಅಂದ್ರೆ ನಮ್ಮ ಮನಸ್ಸಿಗೆ ಬಾಯಿಗೆ ಮನಸ್ಸು ವಚನಕ್ಕೆ ನಿಲುಕದೇ ಇದ್ದದ್ದು ಅಂತ ಅರ್ಥ. ಹೀಗೆ ಸವಿತು ಎಂಬ ಶಬ್ದ ಇದೆ, ಮುಂದೆ ನೀವು ಓದಿಕೊಂಡು ಬನ್ನಿ. ಪರ್ಗಹ ಎಂಬ ಶಬ್ದ ಇದೆ, ಕೊನೆಗೆ ಇದೆ. ದಿಯೋಯೋನ ಪ್ರಚೋದಯಾತ್, ಮನ ಮನದಲ್ಲಿ ತಿರುಗುವನು, ಮನೆ ಮನೆಯಲ್ಲಿ ತಿರುಗುವನು ಅಂತ. ಹೀಗೆ ಜಗನ್ನಾಥದಾಸರು ಒಂದು ಬದಿಯಲ್ಲಿ ಗಾಯತ್ರಿ, ಒಂದು ಬದಿಯಲ್ಲಿ ಮನವಚನ ಕಥಿ ದೂರ. ಹಾಗಾಗಿ ಗಾಯತ್ರಿ ಜಪ ಮಾಡುವವರು ಕೂಡ ಅರ್ಥಾನುಸಂಧಾನ ಮಾಡದೇ ಇರಬಹುದು. ಆದರೆ ಈ ಹರಿಕಥಾಮೃತ ಸಾರ ಹೇಳುವಾಗ ಎಷ್ಟು ಮನಸ್ತುಂಬಿ ನಮಗೆ ಬರುತ್ತೆ. ಹೀಗೆ ನಮ್ಮನ್ನು ಸಹಸ್ರನಾಮ ಶಬ್ದಗಳು ಎಷ್ಟಿದೆ, ಬೇಕಾದಷ್ಟು ಶಬ್ದಗಳಿವೆ. ಇದನ್ನೆಲ್ಲರೂ ಕೈಗೂಡಿಸಿಕೊಂಡ ಎಲ್ಲ ಭಾಗವತ ಮಹಾಭಾರತ ಎಲ್ಲ ಓದಬೇಕು. ಓದಿದಾಗ ಇದು ಚೆನ್ನಾಗಿ ಅರ್ಥ ಆಗುವಂತಹದ್ದು. ಸುಧಾ ಓದಿ ಪದ ಹೇಳುವಂತೆ, ಸುಮ್ಮನೆ ಪ್ರಾಸಕ್ಕೆ ಹೇಳಿದ್ದಲ್ಲ, ಖಂಡಿತ ಅಕ್ಷರಶಃ ಇದು ಸತ್ಯ. ಆ ದೃಷ್ಟಿಯಲ್ಲಿ ಹರಿಕಥಾಮೃತ ಸಾರ ಅದು ಎಲ್ಲರೂ ಅಧ್ಯಯನ ಮಾಡಬೇಕಾದ್ದು. ಅಂದರೆ ಹೆಣ್ಮಕ್ಕಳ ಗಾಯತ್ರಿ ಇದೆ ಅಂದರೆ ಗಂಡಸರು ಬಿಡಬೇಕು ಅಂತ ಏನು ಅರ್ಥ ಅಲ್ಲ. ಗಂಡಸರೂ ಅಧ್ಯಯನ ಮಾಡಬೇಕು. ದೊಡ್ಡ ದೊಡ್ಡ ವಿದ್ವಾಂಸರುಗಳು ಹರಿಕಥಾಮೃತ ಸಾರ ಅದನ್ನು ನಿತ್ಯ ಪಾಠ ಮಾಡಿದ್ದನ್ನು ನಾನು ಕೇಳಿದ್ದೇನೆ. ಹಾಗಾಗಿ ಇದು ಉಪೇಕ್ಷೆ ಮಾಡುವ ಗ್ರಂಥ ಅಲ್ಲ. ಎಷ್ಟು ಗ್ರಂಥ ಅಧ್ಯಯನ ಮಾಡಿದ್ದಾರೆ, ಅದಕ್ಕೆ ಪೂರಕವಾಗಿ ದೇವರ ಅನುಗ್ರಹ ಎಷ್ಟಿದೆ, ಅಂತಹ ಅಪೂರ್ವವಾದ ಕೃತಿ ಹರಿಕಥಾಮೃತ ಸಾರ. ಅದು ಹರಿಕಥಾಮೃತ ಸಾರ ಅಲ್ಲ, ನಮ್ಮ ಜೀವನದ ಅಮೃತ ಸಾರ ಅದು ಹರಿಕಥಾಮೃತ ಸಾರ ಅಂತ ಹೇಳಿದರೆ ಖಂಡಿತ ತಪ್ಪಾಗುವುದಿಲ್ಲ. ಇಂತಹ ಅದ್ಭುತವಾದ ಈ ಹರಿಕಥಾಮೃತ ಸಾರಕ್ಕೆ ವಿದ್ವಾಂಸರೆಲ್ಲ ತುಂಬ ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ಪ್ರಸ್ತುತವಾಗಿ ನಮ್ಮ ಪ್ರಭಂಜನಾಚಾರ್ಯರು ಹರಿಕಥಾಮೃತ ಸಾರಕ್ಕೆ ತನ್ನದಾದ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇತಿಹಾಸ ಎಂದೆಂದೂ ನೆನಪಿಟ್ಟುಕೊಳ್ಳುವ ಒಂದು ಅದ್ಭುತವಾದ ವ್ಯಾಖ್ಯಾನವನ್ನು ಕೊಡುವುದರ ಮೂಲಕ ಒಂದು ಇತಿಹಾಸದಲ್ಲಿ ಒಂದು ಹೆಸರು ಪ್ರಭಂಜನಾಚಾರ್ಯರದ್ದು ದಾಖಲೆ ಆಗುವಂತಹದ್ದು ಈ ಹರಿಕಥಾಮೃತ ಸಾರದ ಅದು ಮೂಲಕ. ಮೊದಲು ಪ್ರಭಂಜನಾಚಾರ್ಯ ವ್ಯಾಸನಕೆರೆ ಅಂತಿದ್ರು, ಆಮೇಲೆ ಪ್ರಭಂಜನಾಚಾರ್ಯ ವ್ಯಾಸ ಮಧ್ವ ಪ್ರತಿಷ್ಠಾನಕಾರರು ಅಂತಾದ್ರು. ಮೊದಲು ಮಹಾಭಾರತ ಭಾಗವತ ಪ್ರವಚನ ಎಲ್ಲ ಆಯ್ತು ವ್ಯಾಸನ ಕೆರೆ ಆಯ್ತು, ವೇದವ್ಯಾಸದೇವರ ಗ್ರಂಥಗಳ ಕೆರೆಯಲ್ಲೇ ಮುಳುಗ್ತಿದ್ರು. ಆಮೇಲೆ ವ್ಯಾಸ ಮಧ್ವ ಪ್ರತಿಷ್ಠಾನ, ವೇದವ್ಯಾಸದೇವರ ಜೊತೆಗೆ ಮಧ್ವಾಚಾರ್ಯರ ಸರ್ವ ಮೂಲ ಗ್ರಂಥಗಳ ಪ್ರಕಾಶನೆ ಮಾಡುವುದರ ಮೂಲಕ ವ್ಯಾಸ ಮಧ್ವ ಪ್ರತಿಷ್ಠಾನ ಅಂತಾಯ್ತು. ನನಗೆ ಅನಿಸ್ತದೆ ಪ್ರಾಯಶಃ ವ್ಯಾಸನ ಕೆರೆಯಿಂದ ವ್ಯಾಸ ಮಧ್ವ ಪ್ರತಿಷ್ಠಾನಕ್ಕೆ ಬಂದಿದ್ದಾರೆ, ವ್ಯಾಸ ಮಧ್ವ ಪ್ರತಿಷ್ಠಾನದಿಂದ ವ್ಯಾಸ ಮಧ್ವ ದಾಸ ಪ್ರತಿಷ್ಠಾನಕ್ಕೆ ಇವತ್ತು ಅವರು ಬರ್ತಾ ಇದ್ದಾರೆ. ಹೀಗೆ ಆ ಕೆರೆ ಭಾರಿ ದೊಡ್ಡದು 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 ಆಗ್ತಾ ಇದೆ. ಆ ಕೆರೆ ನಮ್ದು ಕೆರೆ ಎಲ್ಲ ಮುಳುಗ್ ಖಾಲಿ ಆಗ್ತಾ ಇದೆ, ನೀರೇ ಇಲ್ಲ, ಅದರಲ್ಲಿ ಮಣ್ಣು ಮುಚ್ಚಿ ಫ್ಲಾಟ್ ಮಾಡಿ ಮಾರಾಟ ಮಾಡ್ತೇವೆ. ಈ ವ್ಯಾಸನ ಕೆರೆಯಲ್ಲಿ ಪ್ರವಾಹ ಅದು ಹರಿಯುತ್ತಲೇ ಇರ್ತದೆ. ಇದು ಏನ್ರಿ ನನಗೆ ಆಶ್ಚರ್ಯ ಅನಿಸ್ತಾ ಇದೆ. ಅವರು ಒಬ್ಬ ವಿದ್ವಾಂಸರಿಗೆ 500 ರೂಪಾಯಿ ಕೊಡ್ತಾ ಇದ್ರು, ಈಗ 750 ರೂಪಾಯಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನನಗೆ ಅನಿಸ್ತದೆ ಆ ವ್ಯಾಸನ ಕೆರೆ ಅದು ನೀರಿನ ಕೆರೆನೋ ದುಡ್ಡಿನ ಕೆರೆನೋ ಅದು ಯಾವುದರ ಕೆರೆ ಅಂತ ನನಗೆ ಅರ್ಥ ಆಗದಿದ್ದಷ್ಟು ಅದು ದೊಡ್ಡದು. ಅಂದ್ರೆ ವಿದ್ಯಾಸ್ತೇವರ ಸೇವೆ ಮಾಡಿದರೆ, ಆಚಾರ್ಯರ ಸೇವೆ ಮಾಡಿದರೆ, ಜ್ಞಾನಿಗಳ ದಾಸರ ಸೇವೆಯನ್ನು ಮಾಡಿದರೆ ಅವರು ಹೇಗೆ ಕಲ್ಪವೃಕ್ಷ, ನಾವು ಹೇಳುವುದುಂಟು ರಾಯರು ಕಲ್ಪವೃಕ್ಷ ಅಂತ. ಪ್ರಾಯಶಃ ರಾಯರು ಕಲ್ಪವೃಕ್ಷ ಹೇಗೆ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಮಧ್ವಾಚಾರ್ಯರು ಹೇಗೆ ಕಲ್ಪವೃಕ್ಷ ಅಂತ ನಮಗೆ ಅರ್ಥ ಆಗಬೇಕು. ಮಧ್ವಾಚಾರ್ಯರು ಕಲ್ಪವೃಕ್ಷ ಅಂತ ಹೇಗೆ ಅಂತ ಅರ್ಥ ಆಗಬೇಕಾದ್ರೆ ವೇದವ್ಯಾಸದೇವರು ಕಲ್ಪವೃಕ್ಷ ಅಂತ ಹೇಗೆ ಅರ್ಥ ಆಗಬೇಕು. ಇದೆಲ್ಲ ಅರ್ಥ ಆಗಬೇಕಾಗಿದ್ರೆ ವ್ಯಾಸಮಧ್ವ ಪ್ರತಿಷ್ಠಾನದ ಕಾರ್ಯಕ್ರಮವನ್ನು ನಾವು ಒಂದು ವಿಹಂಗಮವಾಗಿ ನಾವು ನೋಡಬೇಕು. ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗುವಂತಹದ್ದು. ಇವತ್ತು ಒಟ್ಟಂಗಾರು ಹಯಗ್ರೀವಾಚಾರ್ಯರನ್ನು ಹರಿಯಾಚಾರ್ಯರನ್ನು ಹಯಗ್ರೀವಾಚಾರ್ಯರು ಹರಿಯಾಚಾರ್ಯರು ಇಬ್ರು ಒಟ್ಟಂಗಾರರು ಇಬ್ರು ಹಾದಿಂದಲೇ ಪ್ರಾರಂಭ ಆಗುದು. ನಮ್ದು ಹರಿಕಥಾ ಪ್ರಸಾರವೂ ಪ್ರಾರಂಭ ಆಗುದು ಹರಿಯಿಂದ. ಅವರು ಇವತ್ತು ಆ ಒಟ್ಟಂಗಾರು ಹರಿಯಾಚಾರ್ಯರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ. ಹರಿಯಾಚಾರ್ಯರು ತಮಿಳುನಾಡಿನಲ್ಲಿ, ಅರ್ಥಾತ್ ನಮ್ಮದು 8 ಸ್ವಯಂವ್ಯಕ್ತ ಕ್ಷೇತ್ರಗಳು. ಆ 8 ಸ್ವಯಂವ್ಯಕ್ತ ಕ್ಷೇತ್ರಗಳಲ್ಲಿ ತಿರುಪತಿ ದೊಡ್ಡದು ಅಂತ ನಾವು ಹೇಳ್ತೇವೆ, ಅದು ಆ ಡಬ್ಬಿಗೆ ದುಡ್ಡು ಬೀಳುತ್ತಲೇ ಇದೆ. ಆದ್ರೆ ದೊಡ್ಡಪ್ಪ ಹವ, ಆದ್ರಿಂದ ಅವನನ್ನು ಗುರುತಿಸ್ತೇವೆ. ಆದ್ರೆ ಮೊದಲು ಗುರುತಿಸುವುದು ತಿರುಪತಿಯವರು ಮೊದಲು ಗುರುತಿಸುವುದು ಯಾವುದು ಅಂತಂದ್ರೆ, ಆದ್ಯಂ ಸ್ವಯಂ ವ್ಯಕ್ತಂ ಇದಂ ವಿಮಾನಂ ರಂಗಸಂಜಿತಂ ಅಂತ. ಆ 8 ಸ್ವಯಂವ್ಯಕ್ತ ಕ್ಷೇತ್ರದಲ್ಲಿ ಮೊದಲು ಗುರುತಿಸುವಂತಹದ್ದು ಆ ಶ್ರೀರಂಗನಾಥನನ್ನು. ಆ ಶ್ರೀರಂಗನಾಥನ ಕೃಪಾಕಟಾಕ್ಷ ಪಾತ್ರರಾದ ದೊಡ್ಡ ವಿದ್ವಾಂಸರ ಮನೆತನದಲ್ಲಿ ಬಂದವರು ನಮ್ಮ ಹರಿಯಾಚಾರ್ಯ. ಅವರು ಒಬ್ಬರು ಅಲ್ಲ, ಅವರ ಪರಂಪರೆನೇ ವಿದ್ವಾಂಸರ ಪರಂಪರೆ. ಅವರ ತಾತ, ಅವರ ಅಜ್ಜ, ಅವರೆಲ್ಲ ದೊಡ್ಡ ದೊಡ್ಡ ತರ್ಕ ವಿದ್ವಾಂಸರು, ಶಾಸ್ತ್ರ ಪ್ರವಚನಕಾರರು. ಅದು ಅದರ ಜೊತೆಗೆ ಪೌರೋಹಿತ್ಯ ಹವನ ಪ್ರತಿಷ್ಠೆಯ ಕಾರ್ಯಕ್ರಮಗಳು. ನಮ್ಮ ಹರಿಯಾಚಾರ್ಯರು 85 ವರ್ಷ ಆಗಿದೆ ಅಂತ ನಾವು ಹೇಳಬೇಕು. ಅವ್ರು ಹೇಳುವಾಗ ಕೂಡುವಾಗ ಕಷ್ಟ ಆಗಿ, ಆದರೆ ಒಂದು ಹೋಮಕ್ಕೆ ಕೂತ್ರೆ, ಒಂದು ದೇವತಾ ಪ್ರತಿಷ್ಠೆಗೆ ಕೂತ್ರೆ ಪ್ರಾಯಶಃ ಅಲ್ಲಿ ಗೋಪುರದಲ್ಲಿ ಕಲಶ ಇಡಬೇಕು. ಅದಕ್ಕೂ ಈ ವಯಸ್ಸಲ್ಲಿ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಅಷ್ಟು ಉತ್ಸಾಹ ಅದರಲ್ಲಿ ಲವಲವಿಕೆಯಿಂದ ಇರತಕ್ಕಂತಹ ಹರಿಯಾಚಾರ್ಯರ ಸನ್ಮಾನ ಇವತ್ತು ವ್ಯಾಸಮಧ್ವ ಪ್ರತಿಷ್ಠಾನದಿಂದ ನಡೆದಿದೆ. ಸನ್ಮಾನ ಯಾರಿಗೆ ಮಾಡಬೇಕು ಅಂತಂದ್ರೆ, ಹೇಳಲಿಕ್ಕಾಗದಿದ್ದವರಿಗೆ ಕೂಡ್ಲಿಕ್ಕಾಗದಿದ್ದವರಿಗೆ ಸನ್ಮಾನ ಮಾಡಬೇಕು. ಪ್ರಾಯಶಃ ನನಗೂ ಒಂದು ಆಸೆ ಇದೆ, ಸನ್ಮಾನ ಪ್ರಭಂಜನಾಚಾರ್ಯ ಮಾಡಿದರೆ ಆಗಬಹುದು ಅಂತ. ಯಾರಿಗೆ ಮಾಡಬೇಕು ಅಂತ ಆಸೆ ಇದ್ದವರಿಗೆ ಮಾಡಬಾರದು, ಯಾರಿಗೆ ಸನ್ಮಾನ ಬೇಡ ಅಂತಿದೆ ಅಂಥವರಿಗೆ ಸನ್ಮಾನ ಮಾಡಬೇಕು. ಪ್ರಾಯಶಃ ಆ ದೃಷ್ಟಿಯಲ್ಲಿ ನಮ್ಮ ಹರಿಯಾಚಾರ್ಯರು ಎಲ್ಲ ಶಾಸ್ತ್ರಾದಿಗಳಲ್ಲಿ ಪಂಡಿತರಾಗಿ ಅದರ ಜೊತೆಗೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟಂತಹ ಹರಿಯಾಚಾರ್ಯರ ಸನ್ಮಾನ ನಮ್ಮ ಶಾಸ್ತ್ರಕ್ಕೆ ನಮ್ಮ ಪ್ರತಿಷ್ಠಾದಿಗಳಿಗೆ ಮಾಡಿರತಕ್ಕಂತಹ ಸನ್ಮಾನ ಅಂತ ಹೇಳ್ತಾ, ನಮ್ಮ ವೆಂಕಟಾಚಲಯ್ಯರವರು ಬಂದಿದ್ದಾರೆ. ಅದು ಒಳ್ಳೆಯ ಮಾತು ಹೇಳಿದ್ರು, ಅದು ಗುಟ್ಟು, ಅದು ನಾನು ಹೇಳಲಿಕ್ಕಿಲ್ಲ, ಅವರೇ ಇನ್ನೊಂದ್ಸಲ ನಿಮಗೆ ಹೇಳಲಿಕ್ಕಿದ್ದಾರೆ. ಪ್ರಭಂಜನಾಚಾರ್ಯರ ಬಗ್ಗೆ ಒಂದು ದೊಡ್ಡದು ಅಂದ್ರೆ, ನಮ್ಮಲ್ಲಿ ಇದೆ ನೋಡಿ, ನಾವು ಏನಾದರೂ ಕೊಡ್ತೇವೆ, ಕೊಟ್ಟದ್ರಿಂದ ಏನು ಲಾಭ ಅಂತ ನೀವು ಕೇಳ್ತೀರಿ. ಈ ಪ್ರಭಂಜನಾಚಾರ್ಯ ಇಷ್ಟು ದಾನ ಮಾಡ್ತಲೇ ಇರ್ತಾರೆ, ಆ ದಾನ ಮಾಡಿದ್ದಕ್ಕೆ ಏನು ಲಾಭ? ನನಗೊಂದು ತಲೆ ತರಿಸಿದ್ದುಂಟು, ಏನು ಲಾಭ ಏನು ಲಾಭ ಅಂತ. ಅದು ಗುಟ್ಟಲಿನ ವೆಂಕಟಾಚಲಯ್ಯ ಹೇಳಿದ್ದಾರೆ, ನನಗೆ ಹೇಳಲಿಕ್ಕೆ ಹೇಳಿಲ್ಲ ಅವರು, ಆದರೆ ಅವರೇ ಹೇಳಬೇಕಷ್ಟೇ. ಅದಕ್ಕೆ ಆ ದೇವರು ಸದ್ಯದಲ್ಲೇ ದೊಡ್ಡ ಆ ಲಾಭವನ್ನು ಕೊಡಲಿಕ್ಕಿದ್ದಾರೆ. ಆ ಸಮಯವನ್ನು ನಾವು ಎಲ್ಲರೂ ಪ್ರತೀಕ್ಷೆ ಮಾಡೋಣ. ಆದಷ್ಟು ಬೇಗ ಆ ಟೈಮ್ ಅದು ಬಂದು ಅವರಿಗೆ ಆ ದೇವರ ಅನುಗ್ರಹ ಮಾಡಲಿ ಅಂತ, ಅವರ ಮೂಲಕ ವೆಂಕಟಾಚಾರ್ಯರ ಮೂಲಕ ಅದು ಆದಷ್ಟು ಬೇಗ ಅದು ಆಗಲಿ ಅಂತ. ಹೀಗೆ ವೆಂಕಟಾಚಾರ್ಯರವರ ದೃಷ್ಟಿ, ವಿಶಾಲವಾದ ದೃಷ್ಟಿ, ಅಂದರೆ ಎಲ್ಲೆಲ್ಲಿ ವಿದ್ವಾಂಸರು ಇರ್ತಾರೆ ಅವರನ್ನು ಗುರುತಿಸುವಂತಹದ್ದು ಅವರ ದೊಡ್ಡಸ್ತಿಗೆ. ಅವರು ಒಂದು ಹೇಳ್ಬೋದು ಹೇಳಬಾರ್ದು ನನಗೆ ಗೊತ್ತಿಲ್ಲ, ನಮ್ದು ಗೋಪುರದ ಗಲಾಟೆ ಅಂತ ಹೇಳಿದ್ರಲ್ಲ, ಆವಾಗ ಅವ್ರ ಕೇಳಿದೆ, ಹೋಗಿ ನೀವೊಂದು ಲೆಟರ್ ಬರ್ಕೊಡಿ ಅಂತ. ಇದು ಚೆನ್ನಾಗಿ, ಇದು ಕೋರ್ಟ್ನ ಪ್ರಕಾರ ಇದು ಕೃಷ್ಣ ಮಠ ಅಂತ ಬರ್ಕೊಡಿ ಅಂತ. ಹಾ ಅಂತ ಹೇಳಿದ್ರು. ನನಗೆ ಭಾರಿ ಖುಷಿ ಆಯಿತು, ಅವರು ಕೃಷ್ಣ ಮಠ ಅಂತ ಬರ್ಕೊಡ್ತಾರೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಬರ್ಕೊಟ್ರೆ ನಮಗೆ ನ್ಯಾಯ ಸಿಕ್ಕಿದ ಹಾಗೆ ಅಂತ. ಅವರು ಎಷ್ಟು ಚಾಣಾಕ್ಷರು ಅಂದರೆ ಲೋಕ ನ್ಯಾಯಬದ್ಧರಾದವರು. ಅವ್ರು ಏನು ಮಾಡಿದ್ರು, ಅವರ ಶಿಷ್ಯರಿದ್ದರು ವೆಂಕಟೇಶ್ ಮೂರ್ತಿ ಅಂತ, ಅವರಿಗೆಲ್ಲ ಡಿಕ್ಟೇಟ್ ಮಾಡಿದ್ರು, ಅಪ್ಪ ಹೀಗೆ ಬರೆ ಹೀಗೆ ಬರೆ ಹೀಗೆ ಬರೆ ಅಂತ ಬರೆದರು. ಅದನ್ನು ಕಳಿಸಿಕೊಟ್ಟರು ಅವರು. ವೆಂಕಟಾಚಲಯ್ಯನ ಕಾಗದ ಬೇಕು ಅಂತಂದರೆ ವೆಂಕಟೇಶ ಮೂರ್ತಿಯನ್ನು ಕೊಟ್ಟು ಅವ್ರ ಕಾಗದ ಕೊಟ್ಟು ಕಳಿಸಿಕೊಟ್ರು, ಇದು ಬೆಸ್ಟ್ ನಿಮಗೆ, ಇದೇ ಕೊನೆ ತನಕ ಬೆಳೆಯುತ್ತೆ ಅಂತ. ಅಂದರೆ ಅವರದೇ ಭಾಷೆ ಅದರಲ್ಲೇ ಕೊಟ್ಟಿರತಕ್ಕಂಥದ್ದು. ಆಗ ಆದರೆ ಅದು ಇಡೀ ಆ ನ್ಯಾಯದ ತೀರ್ಪಿನ ದೃಷ್ಟಿ ಏನು ಅದನ್ನು ಬಹಳ ಚೆನ್ನಾಗಿ ಹೇಳತಕ್ಕಂಥ ದೊಡ್ಡ ಶಕ್ತಿ ಅವರಲ್ಲಿ ಇದೆ. ಎಲ್ಲಿಯೂ ಜಾರಿ ಬೀಳುವವರಲ್ಲ, ಎಲ್ಲಿಯೂ ಕೂಡ ಕಾನೂನಿಗೆ ಮೀರಿ ನಡೆಯುವವರಲ್ಲ, ಆದರೆ ಕಾನೂನಿಗೆ ಯಾವತ್ತೂ ಬೆಲೆ ಕೊಡತಕ್ಕಂತಹ ದೊಡ್ಡ ನ್ಯಾಯಾಧೀಶರು ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಪಂಗಡಕ್ಕೆ ಸೇರಿದವರು ಅಂತ ನಾವು ತುಂಬ ಅಭಿಮಾನ ಮಾಡಲಿಕ್ಕೆ ನಾವು ಸಾಧ್ಯ. ಇವತ್ತು ಈ ಪ್ರತಿಷ್ಠಾನ ಕಾರ್ಯಕ್ರಮ ಇಷ್ಟು ನಡೆಯಬೇಕಾಗಿದ್ದರೆ ಅದಕ್ಕೆ ಹರಿಕಥಾಮೃತ ಸಾರ ಪುಸ್ತಕ ಬರಬೇಕು. ಆ ಬರಬೇಕು ಅಂತಾದರೆ ಅದಕ್ಕೆ ನಮ್ಮ ಗುರುರಾಜ್ ದೇಶಮುಖಿ ಅವರು ತುಂಬ ಸಹಾಯ ಮಾಡಿದ್ದಾರೆ. ನಮ್ಮ ಜಗನ್ನಾಥದಾಸರ ಕನ್ನಡ ನಾಡು, ಕನ್ನಡ ಭಾಷೆ ಈ ಕೃತಿ ಅದು ದೇಶಕ್ಕೆ ಮುಖ ಹಾಕಬೇಕು ಅಂತ ಪ್ರಾಯಶಃ ಅವರಿಂದ ಈ ಸೇವೆಯನ್ನು ನಮ್ಮ ದಾಸರು ತಗೊಂಡಿರಬೇಕು. ಆ ಗುರುರಾಜರ ದೊಡ್ಡ ಸೇವೆ. ಮತ್ತೊಂದು ನಮ್ಮ ಹರಿಯಾಚಾರ್ಯರಿಗೆ ನಡೆದಿರತಕ್ಕಂತಹ ಸನ್ಮಾನದ ಜವಾಬ್ದಾರಿಯನ್ನು ನಮ್ಮ ಶುಭಾರಂಗನಾಥ್ ಅವರು ವಹಿಸಿಕೊಂಡಿದ್ದಾರೆ. ಆ ರಂಗನಾಥನ ಕ್ಷೇತ್ರದಿಂದ ಬಂದ ಹರಿಯಾಚಾರ್ಯರಿಗೆ ಸನ್ಮಾನ ಮಾಡಲಿಕ್ಕೆ ಆ ರಂಗನಾಥನದ್ದೇ ಪ್ರಾಯಶಃ ಸೇವೆ ಬಂದಿರಬೇಕು, ಪ್ರಾಯಶಃ ದೇವರದ್ದು ವ್ಯವಸ್ಥೆ. ಹಾಗಾಗಿ ಅದೊಂದು ಕಾಕತಾಳೀಯ ಅಲ್ಲ, ಭಗವಂತನ ಸಂಕಲ್ಪ. ಎಲ್ಲ ಕಾರ್ಯಕ್ರಮದಲ್ಲಿ ಹತ್ತಾರು ಜನ ಕೈ ಜೋಡಿಸಿದ್ದಾರೆ ಪ್ರಭಂಜನಾಚಾರ್ಯರಿಗೆ, ಅವರೆಲ್ಲರಿಗೂ ದೇವರು ಅನುಗ್ರಹ ಮಾಡಲಿ. ಪ್ರಭಂಜನಾಚಾರ್ಯರಿಗೆ ಪೂರ್ಣ ಆಯುಷ್ಯ, ಪೂರ್ಣ ಆರೋಗ್ಯವನ್ನು ಕೊಟ್ಟು ಅವರಿಂದ ಈ ವಾಂಗ್ಮಯ ಸೇವೆ, ಹಾಗೆ ಲೇಖನ ಸೇವೆ, ಸಂಪಾದನೆ ಸೇವೆ ಅದು ನಿರಂತರವಾಗಿ ನಡೆದು ಬರಲಿ. ನಮ್ಮ ವ್ಯಾಸ ಸಾಹಿತ್ಯಕ್ಕೆ, ದಾಸ ಸಾಹಿತ್ಯಕ್ಕೆ ನಿರಂತರವಾಗಿ ಗಂಗಾ ಪ್ರವಾಹ ಅವರ ಮೂಲಕ ಹರಿದು ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ಈ ಸಂದರ್ಭದಲ್ಲಿ ನಮ್ಮ ಗುರುಗಳು ತುಂಬ ಸಂತೋಷಪಟ್ಟಂತಹ ಒಬ್ಬ ವಿದ್ವಾಂ, ನಮ್ಮ ಸ್ವಾಮಿಗಳು ಗೌರವಿಸಿರತಕ್ಕಂತಹ ದೊಡ್ಡ ವಿದ್ವಾಂಸರು ಪ್ರಭಂಜನಾಚಾರ್ಯರು. ಆದ್ದರಿಂದ ವಿದ್ಯಾವಾನ್ಯರಿಗೆ ತುಂಬ ಖುಷಿ ಕೊಡುವ ಕೆಲಸ ಇದು ಹರಿಕಥಾಮೃತ ಸಾರ ಅಂತಂದರೆ ನಮ್ಮ ಗುರುಗಳಿಗೆ ತುಂಬ ಖುಷಿ. ಯಾಕೆ ಅಂತಂದರೆ ನೀವು ಕೇಳಬಹುದು ಅದೇನು ಕನ್ನಡ ಹಾಡು ಅಂದರೆ ಖುಷಿಯಾ ಅಂತ. ಒಂದು ಅದಮಾರು ಸ್ವಾಮಿಗಳ ಪರ್ಯಾಯ, ಹಿಂದಿನ ಪರ್ಯಾಯ ಅದರಲ್ಲಿ ಒಂದು ದಾಸ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಅದರ ಕೊನೆಗೆ ಸಮಾರೋಪ ಸಮಾರಂಭಕ್ಕೆ ನಮ್ಮ ಸ್ವಾಮಿಗಳನ್ನು ಕರೆದಿದ್ದರು. ಆಗ ನಮ್ಮ ಸ್ವಾಮಿಗಳು ಏನು ಮಾಡಿದ್ರು ಗೊತ್ತೋ, ಒಂದು 15 ದಿವಸ ಒಂದು ಹಾರ್ಮೋನಿ ಹಿಡ್ಕೊಂಡು ಹಾಡ್ತಿದ್ರು, ಹರಿಕಥಾಮೃತ ಸಾರ ಹಾಡ್ತಿದ್ರು, ಲಕ್ಷ್ಮೀ ಶೋಭಾನ ಹಾಡ್ತಿದ್ರು. ನನಗೆ ಏನು ಅಂತ ಗೊತ್ತಿರಲಿಲ್ಲ. ಅದು ಗೊತ್ತಾದ್ದು ಯಾವಾಗ ಅಂತಂದರೆ ದಾಸ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಸ್ವಾಮಿಗಳು ಅರ್ಧ ಗಂಟೆ ಹಾಡಿದ್ದಾರೆ ಹರಿಕಥಾಮೃತ ಸಾರ. ಆದ್ದರಿಂದ ಅದಕ್ಕೆ ಇವತ್ತು ಹಾಡಿಗೊಂದು ವ್ಯಾಖ್ಯಾನ ಆಗಿದೆ ಅಂತಂದರೆ ಅವರು ತುಂಬ ಸಂತೋಷ ಪಡ್ತಿದ್ದರು. ವ್ಯಾಸ ಸಾಹಿತ್ಯದಲ್ಲಿ ಹೇಗೆ ನಿಷ್ಣಾತರು, ಹಾಗೆ ದಾಸ ಸಾಹಿತ್ಯದಲ್ಲಿಯೂ ತುಂಬ ನೈರ್ಭರ್ಯ ಇದ್ದವರು. ಅಂತಹ ಸ್ವಾಮಿಗಳ ಕೃಪಾಕಟಾಕ್ಷ ಪಾತ್ರರಾದ ಜಗನ್ನಾಥ್ ಈ ನಮ್ಮ ಜಗನ್ನಾಥದಾಸರ ಹಾಡಿಗೆ ಒಳ್ಳೆಯ ವ್ಯಾಖ್ಯಾನ, ಒಳ್ಳೆಯ ವ್ಯಾಖ್ಯಾನ ಅಂದರೆ ಅದನ್ನು ಹೇಳಲಿಕ್ಕೆ ಕೆಲವು ಸಮಯಗಳು ಬೇಕು. ಅಂದರೆ ಕೆಲವು ಕಡೆ ಅರ್ಥ ಆಗದಿದ್ದಲ್ಲಿ, ಕೆಟ್ಟ ಅರ್ಥ ಬರತಕ್ಕ ಸಂದರ್ಭ ಬಂದಲ್ಲಿ ಹೇಗೆ ಅದನ್ನು ತಿದ್ದಿದ್ದಾರೆ ಅಂತ ಅದರ ಬಾಯಲ್ಲೇ ಕೇಳಬೇಕು ನೀವು. ಅದು 60 ಮಕ್ಕಳನ್ನು ಪಡೆದ ಪ್ರಸೂತಿ ಅಂತಿದೆ. 60 ಮಕ್ಕಳಲ್ಲ, 16 ಮಕ್ಕಳನ್ನು ಪಡೆದದ್ದು. ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಿ, ಪ್ರಾಯಶಃ ತಪ್ಪು ಅಂತ ಹೇಳಬೇಕು. ಅವರು ಎಷ್ಟು ಒಳ್ಳೆಯ ವ್ಯಾಖ್ಯಾನ ಮಾಡಿದ್ದಾರೆ ಅಂತಂದರೆ 60 ಅಂದರೆ 6+10 60 ಅಂದರೆ 16 ಅಂತ ಪ್ರಭಂಜನಾಚಾರ್ಯರ ವ್ಯಾಖ್ಯಾನ. ಅದಕ್ಕೆ ಎಷ್ಟು ಸುಂದರವಾಗಿ ವ್ಯಾಖ್ಯಾನಗಳನ್ನು ಹೀಗೆ ಬರೀತಾರೆ, ಅಲ್ಲಲ್ಲಿ ನಾವು ನೋಡಬೇಕಾಗಿರತಕ್ಕಂಥದ್ದು. ಹೀಗೆ ಸಂಶೋಧನೆಗಳು ಅವರ ಮೂಲಕ ನಡೆದು ಬರಲಿ. ನಮ್ಮ ಸಮಾಜ, ನಮ್ಮ ಆಸ್ತಿಕ ಸಮಾಜಕ್ಕೆ ದೊಡ್ಡ ಸಂಪತ್ತಾಗಿದ್ದಾರೆ. ಆ ಸಂಪತ್ತಿನ ಸದ್ವಿನಿಯೋಗ ನಮಗೆ ಆಗಲಿ, ಎಲ್ಲರಿಗೂ ದೇವರು ಒಳ್ಳೆದು ಮಾಡಲಿ ಅಂತ ಹೇಳ್ತಾ ಕೃಷ್ಣಾರ್ಪಣ ವಸ್ತು. ಸರ್ವಮೂಲ ಗ್ರಂಥಗಳು ಈ ಸರ್ವಮೂಲ ಗ್ರಂಥಗಳನ್ನು ಅಂತಂದ್ರೆ ನಾವು ಪೂಜೆ ಮಾಡುವುದು ಆಚಾರ್ಯ ಮಧ್ವರ ಪ್ರತಿಷ್ಠಾ ಆಚಾರ್ಯ ಮಧ್ವರ ಪ್ರತೀಕ ಅಂತ ನಾವು ಪೂಜೆ ಮಾಡುವವರು. ರೂಪಂ ಅನ್ಯದಿವ ಧನ್ಯಮಾತ್ಮನಃ ಅಂತ ಇಂತಹ ಸರ್ವಮೂಲ ಗ್ರಂಥಗಳನ್ನು ಗಂಗೆಯ ತೀರದಲ್ಲಿ ಕೆತ್ತಿಸಬೇಕು ಅಂತ ಸಂಕಲ್ಪ ಆಗಿದೆ. ಅದನ್ನು ಆ ಶ್ಲೋಕಗಳನ್ನು ಪೂರ್ತಿ ಕೆತ್ತಿಸಬೇಕು. ಅಂದರೆ ಸರ್ವಮೂಲ ಗ್ರಂಥಗಳನ್ನು ನಾವು ಸ್ಥಾಪನೆ ಮಾಡಿದರೆ ಅದರಲ್ಲಿ ಆಚಾರ್ಯ ಮಧ್ವರ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಅಂತ ಆ ದೃಷ್ಟಿಯಲ್ಲಿ ಸರ್ವಮೂಲಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಅಮೂಲ್ಯವಾಗಿರತಕ್ಕಂತಹ ಗ್ರಂಥ. ಆದರೆ ಒಂದು ಶ್ಲೋಕಕ್ಕೆ ಒಂದು ಅಕ್ಷರಕ್ಕೆ 100 ರೂಪಾಯಿ, 32 ಅಕ್ಷರದ ಒಂದು ಶ್ಲೋಕಕ್ಕೆ 3,200 ರೂಪಾಯಿ, ಅಂದರೆ 3,000 ರೂಪಾಯಿಯ ಒಂದು ಕಾಣಿಕೆಯನ್ನು ನಾವು ಕೊಟ್ಟರೆ ಒಂದು ಶ್ಲೋಕ ಶಾಶ್ವತವಾಗಿ ಗಂಗಾ ತೀರದಲ್ಲಿ ಉಳಿಯಲಿಕ್ಕೆ ಅದು ಸಾಧ್ಯ. ನೀವು ಕೇಳಬಹುದು, ಅಲ್ರಿ 3,000 ರೂಪಾಯಿ ಕೊಡಬೇಕಲ್ಲ, ಏ ಹೇಗೆ ಅಂತ ತಲೆಬಿಸಿ ಮಾಡಬೇಡಿ. ತಿಂಗಳಿಗೆ 300 ರೂಪಾಯಿ ಕೊಟ್ಟರೆ ಸಾಕು, 10 ತಿಂಗಳು ಕೊಡಿ, ಅದು 3,000 ರೂಪಾಯಿ ಆಗುತ್ತೆ. ಅಯ್ಯೋ ತಿಂಗಳಿಗೆ 3,000 ರೂಪಾಯಿ 300 ರೂಪಾಯಿ ಕೊಡಬೇಕಲ್ಲ ಅಂತ ತಲೆಬಿಸಿ ಮಾಡಬೇಡಿ. ದಿನಕ್ಕೆ 10 ರೂಪಾಯಿ ಕೊಟ್ಟರೆ ಸಾಕು, ಅದು 300 ರೂಪಾಯಿ ಆಗಿಬಿಡುತ್ತೆ. ಅಲ್ಲ, ಎರಡು ಏಕಾದಶಿ ಅಂತೂ ಮಾಡಿಯೇ ಮಾಡ್ತೇವೆ ನಾವು. ಒಂದು ಏಕಾದಶಿ ಅಂದರೆ ಒಂದು ಮನೆಯಲ್ಲಿ ಸುಮಾರು 4 ಜನ ಇರ್ತೇವೆ, ಒಬ್ಬ 50 ರೂಪಾಯಿ ತಿಂತಾನೆ, ಅಂದರೆ 4 ಜನ ಅಂದರೆ 200 ರೂಪಾಯಿ ತಿಂತಾರೆ. ಅಂದರೆ ಎರಡು ಏಕಾದಶಿ ಅಂದರೆ 400 ರೂಪಾಯಿ ತಿಂತಾರೆ. 100 ರೂಪಾಯಿ ನೀವೇ ಇಟ್ಕೊಳ್ಳಿ, 300 ರೂಪಾಯಿ ಅದಕ್ಕೆ ಅಧಿಕಾರದ ಸೇವೆಗೆ ಕೊಡಿ ಅಂತ ಹೇಳ್ತಾ ಈ ಸೇವೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಶ್ರೀಕೃಷ್ಣಾರ್ಪಣೆ.